ಯಾಕೆ ಇದು ನಂದಲ್ಲ. ಹಾಗಾದ್ರೆ ಪ್ರತಿಯೊಂದು ಚಲನಿಗೆ ಇದು ನಂದಲ್ಲ ಅಂತ ಅವನೇನು ಹೇಳಲ್ಲ. ಪ್ರತಿಯೊಂದು ಚಲನಕ್ಕೂ ಇದು ನಂದಲ್ಲ ಇದು ನಂದಲ್ಲ ಅಂತ ಅವನೇ ಜಪ ಮಾಡ್ತಾ ಕೊಡಲ್ಲ. ಆದ್ರೆ ಒಳಗಡೆಗೆ ಕಾನ್ಷಿಯಸ್ ಏನಿದೆ ಇದು ನಂದಲ್ಲ, ಎರಡೂವರೆ ಗಂಟೆ ಆಗ್ತೀನಿ ನಾನು ಹೆಚ್ಚಾಶಿಯಲ್ಲಿ ಕೊಡಬೇಕು. 10 ಲಕ್ಷ ರೂಪಾಯಿ ಕೊಡ್ತಾನೆ, ಕೊಡ್ಬೇಕಾದ್ರೆ ದುಃಖದೇನ ಅವನಿಗೆ. ನಮ್ಮ ಕೈಯಿಂದ 10 ರೂಪಾಯಿ ಕೊಡ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ. 10 ಲಕ್ಷ ರೂಪಾಯಿ ಅಯ್ಯೋ ಅದು ಯಾರು ಎಷ್ಟು ಉದಾರಿಯಪ್ಪ ಎಷ್ಟು ದುಡ್ಡು ಕೊಡ್ತಾ ಇದ್ದಾನೆ ಅಂತಂದ್ರೆ ನಗಬೇಕಷ್ಟೇ. ಯಾಕೆ ಅವನಿಗೆ ದುಃಖ ಇಲ್ಲ ಕೊಡ, ಯಾಕೆ ಅವ್ರದವರಿಗೆ ಕೊಡ್ತಾ ಇದ್ದೀನಿ ಎಂಬ ಜ್ಞಾನ ಅಷ್ಟೇ. ಅವ್ರದವರಿಗೆ ಕೊಡ್ತಾ ಇದ್ದೀನಿ ಎಂಬ ಜ್ಞಾನ. ಅವನಿಗೆ ದುಡ್ಡು ಕಟ್ಟಿದ್ದ ಅವನಿಗೆ ಟೋಕನ್ ಕೊಡ್ತಾರೆ, ನನ್ನ ಜವಾಬ್ದಾರಿ ಅಷ್ಟೇ ಅವ್ರದವರಿಗೆ ಕೊಡ್ತಾ ಇದ್ದೀನಿ. ಇದು ಮನಸ್ಸಿನಾಗಿರ್ಬೇಕು, ಹೊರಗಿನ ವ್ಯವಹಾರದಲ್ಲಿ ಬರಹಾಗಿದೆ. ಹೀಗೆ ನಮಗೆ ಸಾಧ್ಯವಾದಷ್ಟು ನಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ಈ ಜ್ಞಾನ ಬಂತು ಅಂದ್ರೆ ಅವನು ಮೋಕ್ಷ ಆಯಿತು ಅಂತ ಅರ್ಥ. ಅದನ್ನು ಅನುಸಂಧಾನದಿಂದ ಬರ್ತೀವಿ. ಅದಕ್ಕೋಸ್ಕರವಾಗಿ ಈ ಮೇಲ ಪ್ರಯತ್ನದಿಂದನೇ ನಮ್ಮದು ಅಂತ ತಿಳ್ಕೋಬಾರ್ದು. ಪ್ರಯತ್ನ ಅಂತರ್ಯಾಮಿಯಾದ ಭಗವಂತನ ಪ್ರಯತ್ನ. ಯಥಾ ಇನ್ನೂ ಒಂದು ಉದಾಹರಣೆ ಕೊಟ್ಟು ಮುಂದಕ್ಕೆ ಹೋಗಿ, ಗಡಿಯಾರದೇ ಈಗಿನ ಗಡಿಯಾರ ಬೇಡ, ಎಲೆಕ್ಟ್ರಾನಿಕ್ ಗಡಿಯಾರ ಬೇಡ, ಹಿಂದಿನ ಗಡಿಯಾರಗಳಿಗೆ ಮುಳ್ಳು ತೋರಿಸ್ತೇವೆ. ನಿಮ್ಗೆ ಉದಾಹರಣೆ ಹೇಳ್ತಾ ಇದ್ದೀನಿ. ಮುಳ್ಳು ಮೂರು ಮುಳ್ಳವೆ, ಸೆಕೆಂಡ್ ಮುಳ್ಳು, ನಿಮಿಷದ ಮುಳ್ಳು, ಘಂಟೆ ಮುಳ್ಳು, ಮೂರು ಮುಳ್ಳು ತೋರಿಸ್ತಾ ಇರ್ತೇವೆ. ಯಾವ ತೋರಿಸ್ತವೆ? ಮುಳ್ಳು ತೋರಿಸ್ತವೆ, ಎಲ್ಲರಿಗೂ ಗೊತ್ತೇ. ಆದ್ರೆ ಸ್ವಾತಂತ್ರ್ಯನ ತೋರಿಸ್ತಾ ಇದೆಯಾ? ಮುಳ್ಳು ತೋರಿಸ್ತಾ ಇದೆ ನಿಜ, ಸ್ವಾತಂತ್ರ್ಯನ ತೋರಿಸ್ತಾ ಇದೆಯಾ? ಇಲ್ಲ. ಅದು ಯಾರಿಗೆ ಗೊತ್ತು? ವಾಚ್ ಬಿಚ್ಚಿದವನಿಗೆ ಗೊತ್ತಷ್ಟೇ, ಉಳಿಕೆಯವರಿಗೆ ಗೊತ್ತಾಗಲ್ಲ. ಒಳಗಡೆ ಪ್ರತಿಯೊಂದು ಮುಳ್ಳಿನ ಹಿಂದೆ ಒಂದು ಸಣ್ಣ ಚಕ್ರ ಇರ್ತದೆ. ಆ ಚಕ್ರ ತಿರುಗಿದಾಗೆಲ್ಲ ಮೇಲೆ ಮುಳ್ಳು ತಿರುಗ್ತಿರ್ತೆ. ಹಾಗಾಗಿ ಆ ಸಣ್ಣ ಚಕ್ರಗಳು ಸ್ವತಂತ್ರವೇ? ಅವು ಯಾವ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸಣ್ಣ ಚಕ್ರಗಳು ಸ್ವತಂತ್ರವೇ ಅಲ್ಲ, ಅದನ್ನೊಂದು ಪ್ರಧಾನ ಚಕ್ರಕ್ಕೆ ಸೇರಿಸಿರ್ತಾರೆ. ಆ ಪ್ರಧಾನ ಚಕ್ರ ತಿರುಗಿದಾಗೆಲ್ಲ ಅವು ತಿರುಗ್ತಿರ್ತವೆ. ಹಾಗಾದ್ರೆ ಪ್ರಧಾನ ಚಕ್ರ ಸ್ವತಂತ್ರವೇ ಇಲ್ಲ, ಅದನ್ನ ಮೇನ್ ಸ್ಪ್ರಿಂಗ್ ಅಟ್ಯಾಚ್ ಮಾಡಿರ್ತಾರೆ, ಮೇನ್ ಸ್ಪ್ರಿಂಗ್. ಆ ಸ್ಪ್ರಿಂಗ್ ಬಿಚ್ಚುತ್ತಾ ಹೋದಾಗೆಲ್ಲ ಆ ಚಕ್ರ ತಿರುಗ್ತೇವೆ. ಹಾಗಾದ್ರೆ ಮೇನ್ ಸ್ಪ್ರಿಂಗ್ ಸ್ವತಂತ್ರ ನಾವು ದಿನ ವೈಂಡ್ ಮಾಡಲೇಬೇಕು. ಹಾಗೆ ಈ ದೇಹದ ಮೇಲೆ ಕಂಡು ಬಂದಿರತಕ್ಕಂತಹ ಪ್ರತಿಯೊಂದು ಇಂದ್ರಿಯಗಳಲ್ಲೂ ಮೇಲೆ ಕಂಡು ಬರ್ತಾ ಇದೆ ಮುಳ್ಳಿನಲ್ಲಿ ಕಂಡು ಬಂದಾಗೆ. ಆದ್ರೆ ಪ್ರತಿಯೊಂದು ಇಂದ್ರಿಯಲ್ಲೂ ಒಬ್ಬ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಒಬ್ಬೊಬ್ಬ ದೇವತೆಗಳಿದ್ದಾರೆ. 24 ಜನ ತತ್ವಾಭಿಮಾನಿ ದೇವತೆಗಳು, ಅವಾಂತರಾಭಿಮಾನಿಗಳು ಇದ್ದಾರೆ ಇನ್ನು ದೇಹದಲ್ಲಿ. ಆ ತತ್ವಾಭಿಮಾನಿ ದೇವತೆಗಳು ಸಣ್ಣ ಚಕ್ರ ಇದ್ದಾಗಿದ್ದಾರೆ. ಅವರಿಗೆಲ್ಲ ಪ್ರೇರಕರಾಗಿದ್ದಾರೆ ಮುಖ್ಯ ಪ್ರಾಣದೇವರು, ಪ್ರಧಾನ ಚಕ್ರ ಇದ್ದಾಗಿದ್ದಾಳೆ. ಮುಖ್ಯ ಪ್ರಾಣದೇವರಿಗೂ ಪ್ರೇರಕರಾಗಿದ್ದಾಳೆ ಮಹಾಲಕ್ಷ್ಮೀ ದೇವಿ, ಮೇನ್ ಸ್ಪ್ರಿಂಗ್ ಇದ್ದಾಗಿದ್ದಾಳೆ. ಆದ್ರೆ ಲಕ್ಷ್ಮೀದೇವಿ ಏನು ಮಾಡ್ಲಿಕ್ಕೆ ಸಮರ್ಥಳಲ್ಲ. ಯದ್ಯಪಿ ಹೇಳ್ತಾ ಎಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾನಂ ತಂ ಶುಂ ತಂ ಸುಮೇಧಾ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯ. ಹೇಳ್ತಾ ಭಗವಂತನ ಮಹಿಮೆ, ಲಕ್ಷ್ಮೀದೇವಿನ ಮೂಲ ಕೂಡಿಸ್ಬಿಟ್ಟಿರ್ತೀವಿ ನಾವು. ಭಗವಂತನ ಮಹಿಮೆಗಳನ್ನು ಕೊಂಡಾಡುವಾಗ ಲಕ್ಷ್ಮೀದೇವಿ ಏನು ಕೆಲಸಕ್ಕೆ ಬರ್ದಾಳು ಎಂಬಾಗ ಆಗೋಗ್ತೇವೆ. ಹಾಗೆ ತಿಳ್ಕೊಬಾರ್ದು. ನಮ್ಮ ತಾಯಿ ಎಷ್ಟು ಸಮರ್ಥ ಆಚಾರ್ಯ ಹೇಳ್ತಾರೆ, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತ್ತಿ ಬಂದ ಮೋಕ್ಷ ಯಶ ಅಪಾಂಗ ಮೂರ್ತಿ ತಾಹ ಶ್ರೀ ಶ್ರೀ ಎತ್ರಕಾಕ್ಷ ಬಲ್ಲುತ್ತು. ನಮ್ಮ ಮಹತಾಯಿ ಆಗಿದ್ದಾಗ ಗೊತ್ತೇ, ನೀವು ಸೃಷ್ಟಿಸಿದ್ದು ಸಂಹಾರಾದಿಗಳನ್ನ ಮಾಡಲಿಕ್ಕೆ ಸಮರ್ಥರಾಗಿ ಏನಪ್ಪ ಕಷ್ಟಪಟ್ಟಲ್ಲ ಅಪ ಒಂದು ಮಂದ ಕಟಾಕ್ಷ ಭೀಷಣದ ಸುಚ್ಚಾಗಿ ಮಾಡಲು ಸಮರ್ಥರಿದ್ದಾಗ ಲಕ್ಷ್ಮೀದೇವಿ. ಆದ್ರೆ ನಮ್ಮ ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ಕೊಂಬಲ್ಲ, ನಾವು ಮಾಡದೆ ಹೋದ್ರೆ ನಾವು ಮಾಡಿದೀವಿ ಅಂತ ಹೇಳ್ಕೊತಾ ಇದ್ದೀವಿ. ಲಕ್ಷ್ಮೀ ಮಮ ಯೋನಿರಪ್ಪ ಸ್ವಂತ ಸಮುದ್ರ ಅಂತ ಲಕ್ಷ್ಮೀ. ನನಗೆ ಮೂಲ ಕಾರಣರಾಗಿರ್ತಕ್ಕಂತಹ ಪರಮಾತ್ಮ ಕ್ಷೀರಸಾಗರದಲ್ಲಿ ಮಲಗಿದ್ದಾನೆ. ಅಂತಹ ಪರಮಾತ್ಮ ಕೊಟ್ಟ ಬಲದಿಂದ ಅವನು ನನ್ನಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಾನೆ. ಅಷ್ಟು ಹೊತ್ತು ನಾನು ಮಾಡ್ತಾ ಇದ್ದೆ. ಈ ಜ್ಞಾನ ಬರಬೇಕು. ಈ ಜ್ಞಾನ ಬರುವುದಕ್ಕೆ ವೇದಾಧ್ಯಯನಗಳು, ಶಾಸ್ತ್ರಾಧ್ಯಯನ, ತೀರ್ಥಯಾತ್ರಾದಿಗಳು, ಆ ಎಲ್ಲ ಕರ್ಮನಾ ಜ್ಞಾನ ಮಾಪನವಂತೂ ಜ್ಞಾನ ಏನೆಯೋ ಪರಂಪದಂ. ಅದಕ್ಕೋಸ್ಕರವಾಗಿ ಎಲ್ಲ ಮಾಡಿ ಜ್ಞಾನ ಬರೆದು ನಿಂದೆಲ್ಲ ವ್ಯರ್ಥ ಅನ್ಬಿಟ್ಟು. ನೀನು ಇಷ್ಟೆಲ್ಲ ಮಾಡಿ ಕೊಡೋನು, ನಿಜವಾದ ಜ್ಞಾನ ನೀನು ಬರದೆ ಹೋದರೆ ನೀನು ಓದಿದ್ದೆಲ್ಲ ವ್ಯರ್ಥ. ಪಠಂತಿ ವೇದ ಶಾಸ್ತ್ರಾಣಿ ಬೋಧಯಂತಿ ಪರಸ್ಪರಂ ನ ಜಾನಾತಿ ಪರಂ ತತ್ವಂ ಧರ್ವಿ ಪಾಕರ ಸಮ್ಯತ ಅಂತ ಹೇಳಿದ ಕೃಷ್ಣ ಗರುಡ ಪುರಾಣದಲ್ಲಿ. ಹೇಗೆ ಅಂದ್ರೆ ವೇದಗಳನ್ನು ಓದ್ತಾರೆ, ಇನ್ನೊಬ್ಬರ ಶಾಸ್ತ್ರಗಳನ್ನು ಓದ್ತಾರೆ, ಸದಾ ಇನ್ನೊಬ್ಬರಿಗೆ ಉಪದೇಶ ಮಾಡ್ತಾರೆ, ಅವರೇ ತತ್ವ ತಿಳ್ಕೊಂಬಲ್ಲ. ಹೇಗೆ ಅಂದ್ರೆ ಧರ್ವಿ ಪಾಕರ ಸಮ್ಯತ ಅಂದ ಈ ಸೌಟದೆ ಅಡಿಗೆ ಪ್ರಾರಂಭ ಮಾಡಿದಾಗಿಂದ ಅದರೊಳಗೆ ಓಡಾಡ್ತಿತ್ತು ಸೌಟು. ಆದ್ರೆ ಸೌಟ್ ಏನನ್ನ ರುಚಿ ಗೊತ್ತದೆ, ಏನು ರುಚಿ ಗೊತ್ತಿಲ್ಲ. ಯಾವ್ದಾದ್ರೆ ತೆಗಿತೆ ಒಂದು ಎದೆಗೆ ಹಾಕಿಬಿಡ್ತೇವೆ, ಸಾವು ತೆಗಿತೆ ಎದೆಗೆ ಹಾಕ್ತೇವೆ, ಪಾಯಸ ತೆಗಿತೆ ಎದೆಗೆ ಹಾಕಿಬಿಡ್ತೇವೆ, ಹುಳಿ ಅಷ್ಟೇ ನಿನ್ನ ಹಣೆ ಬಾರ. ನೀನೊಬ್ಬರ ಹತ್ರ ಓದ್ಕೊಂಡು ಇನ್ನೊಬ್ಬರಿಗೆ ಹೇಳ್ಬಿಟ್ಟು ನಿನಗೇನು ಉಳಿತು? ಧರ್ವಿ ಪಾಕರ ಸಮ್ಯತ ಅಂತ ಕೃಷ್ಣ ಗರುಡ ಬರೋಣ ವಾಕ್ಯ ಗರು ಕೃಷ್ಣನ ಮಾತು. ಆದ್ದರಿಂದ ಹೀಗಿರೋದ್ರಿಂದ ನಾವು ತಿಳ್ಕೋಬೇಕಾಗಿರ್ತಕ್ಕಂತಹದ್ದೇನು ಮಧುರು. ಪ್ರಥಮ ಸಾಧನ ಹರಿಸ್ವತಂತ್ರ ಸ್ಫುತಿ, ದ್ವಿತೀಯ ಸಾಧನ ಜೀವ ಅಸ್ವಾತಂತ್ರ, ತೃತೀಯ ಸಾಧನ ಜಡಚೇತನ ಜ್ಞಾನ, ಚತುರ ಸಾಧನ ಪೂರ್ಣ. ಇಷ್ಟು ಜ್ಞಾನ ಇದ್ಬಿಟ್ಟು ಸಾಕು ಅಂದ್ಬಿಟ್ಟು ಮೋಕ್ಷಕ್ಕೆ. ನಾನು ಸ್ವತಂತ್ರ ಅಂದ್ಕೋತ ನೀ ನೂರಾರು ಕರ್ಮ ಮಾಡೋ ವೇದೋಕ್ತವಾದ ಕರ್ಮ ಎಲ್ಲ ನಿನಗೆ ಬಂಧಕ. ಅದಕ್ಕೋಸ್ಕರ ಇಷ್ಟೆಲ್ಲ ಜ್ಞಾನ ಇಟ್ಕೊಂಡು ಅದು ಹೇಳ್ತಾ ಇದ್ದೇವೆ. ಈ ಇವೆಲ್ಲ ನಾವು ಯಾವ್ಯಾವ ಜನ್ಮ ತಂದಿಟ್ಟಾಗಲು ಯಾರಿಗೆ ಅಂತ ನಾವು ಇಷ್ಟೆಲ್ಲ ಆದ್ಮೇಲೆ ಗೊತ್ತು. ಆಗ ಇವರಿಗೆ ದುಃಖ ಹೋಗ್ಬಿಡ್ತು. ಅಲ್ಲಿ ಅವನಿಗೆ ನಮ್ಮ ಮೇಲೆ ಅಭಿಮಾನ ಇಲ್ಲ, ನಾವ್ಯಾಕೆ ಅಭಿಮಾನ ಮಾಡಬೇಕು? ಇಲ್ಲೊಂದು ಪೂರ್ವಪಕ್ಷ ಹುಡ್ತು ನಿಮ್ಗೆ. ಹಾಗಾದ್ರೆ ಇಲ್ಲಿಂದ ಹೋದ ಮೇಲೆ ಈ ದೇಹ ಸಂಬಂಧ ಕಲಿಸ್ಕೊಂಡ್ಬಿಡ್ತಾನೆ, ಜೀವ ದೇಹ ಸಂಬಂಧವನ್ನು ಕಲಿಸ್ಕೊಂಡ್ಬಿಡ್ತಾರೆ. ಕಲಿಸ್ಕೊಂಡ ಮೇಲೆ ಅವನ ಅಭಿಮಾನ 10 ದಿವಸ ಮಾತ್ರ ಇರ್ತಾ ಇರೋದು. ಆಮೇಲೆ ಏನಾಗೋಯ್ತು, ದೇಹ ಸಂಬಂಧ, ದೇಹದ ಸಂಬಂಧವೇ ಹೋದ್ಮೇಲೆ ಇನ್ನು ದೇಹ ಕೊಟ್ಟು ತಂದೆ ತಾಯಿಗಳ ಸಂಬಂಧ ಏನಿರುತ್ತೆ? ಏನಿರಲ್ಲ. ಹಾಗಾದ್ರೆ ನಾವು ಶ್ರಾದ್ದಾದಿಗಳು ಯಾಕೆ ಮಾಡಬೇಕು ಅಂತ ಪೂರ್ವ ಪಕ್ಷ ಬರ್ತದೆ. ಹೀಗಾಗಿ ತಂದೆ ಕುರ್ತು ಮಾಡ್ತೀವಿ, ತಾಯಿ ಕುರ್ತು ಮಾಡ್ತೀವಿ, ಅಥವಾ ಇನ್ಯಾರನ್ನ ಬಂಧು ಬಲ ಆಪ್ತರಾದವರು ಕಾರಣದವರು ಹೋದರೆ ಅವರಿಗೂ ಶ್ರಾದ್ದ ಮಾಡ್ತೀವಿ. ನಾವು ಯಾಕೆ ಮಾಡಬೇಕು? ಅವರಿಗೆ ನಮ್ಮ ಮೇಲೆ ಗಮನ ಇಲ್ಲ ಅಂದಮೇಲೆ ನಾವು ಯಾಕೆ ಮಾಡಬೇಕು? ಹಾಗಾದ್ರೆ ಶ್ರಾದ್ದ ಬಿಟ್ಬಿಡ್ತೀವಿ. ಹಾಗಾದ್ರೆ ಶ್ರಾದ್ದ ಮಾಡ್ತಕ್ಕಂತಹದ್ದು ನಾವು ಅವರಿಗಲ್ಲ, ನಾವು ಯಾರಿಗೆ ಕೊಡ್ತಾ ಇದ್ದೀವೆಂಬ ಸ್ವಲ್ಪ ಜ್ಞಾನ ಇರಬೇಕಲ್ಲ. ನಾವು ಪಿತೃಂತರ್ಯಾಮಿ ವಸ್ವಂತರ್ಯಾಮಿ ಭಾರತೀಯರಮ್ಮ ಮುಖ್ಯ ಪ್ರಾಣ ಅಂತೇಳಿ ಪ್ರದ್ಯುಮ್ನಿಗೆ ನಾವು ಕೊಡ್ತಾ ಇದ್ದೀವಿ. ನಾವು ಕೊಡ್ತಾ ಇರೋದು ಪ್ರದ್ಯುಮ್ನಗಲ್ಲಿ, ಪ್ರದ್ಯುಮ್ನಿಗೆ ನಾವು ಕೊಡ್ತಾ ಇದ್ದೀವಿ. ಪಿತೃ ಇಂಥವನಿದ್ದ ತಂದೆ ಹೆಸರು ಹೇಳ್ತೀವಿ, ಗೋತ್ರ ಹೇಳ್ತೀವಿ, ಎಲ್ಲ ಹೇಳ್ತೀವಿ. ಅವರಂತರ್ಯಾಮಿಯಾಗಿರ್ತಕ್ಕಂಥ ವಸುಗಳು, ಅಷ್ಟವಸುಗಳು, ಅವರಂತರ್ಯಾಮಿಯಾಗಿರ್ತಕ್ಕಂಥ ಯಾರು ಮುಖ್ಯ ಪ್ರಾಣದೇವರು, ಅವರಂತರ್ಯಾಮಿಯಾಗಿರ್ತಕ್ಕಂಥ ಪ್ರದ್ಯುಮ್ನ. ಇನ್ನು ಪಿತಾಮಹ ಅಂತರ್ಯಾಮಿ ರುದ್ರಾಂತರ್ಗತ ಭಾರತೀಯರು ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣ. ಇನ್ನು ಪ್ರಭಿತಾಮಹ ಯಾರು? ವಾಸುದೇವ. ಅಂದ್ರೆ ನಾವು ಯಾರಿಗೆ ಕೊಡ್ತಾ ಇದ್ದೀವಿ? ಆ ಪರಮಾತ್ಮ ಭಗವದ್ ರೂಪ ಕೊಡ್ತಾ ಇದ್ದೀವಿ. ಯಾಕೆ ಭಗವದ್ ರೂಪಕ್ಕೆ ಯಾಕೆ ಕೊಡಬೇಕು ನಾವು ಅಂದಾಗ, ಜೀವನನ್ನು ತಂದಿಟ್ಟ ದೇಹದಲ್ಲಿ ಜೀವನನ್ನ ನಮ್ಮ ನಮ್ಮ ಕರ್ಮಾನುಸಾರ ಯಾವ ಏನು ತಂದು ಹಾಕೋ ದೇವತೆಗಳು ತಂದರೆ ಹಾಕಿಬಿಟ್ಟು ದೇಹದಲ್ಲಿ ಈ ಸ್ತ್ರೀಯ ಗರ್ಭದಲ್ಲಿ. ಅದಕ್ಕೆ ಇಲ್ಲಿ ಒಂದು ಸಂಧಿ ಚಾಂದೋಗ ಉಪನಿಷತ್ತಿನ ಮಾತಿದ್ರು, ಜೀವನನ್ನು ತಂದು ಆಕಾಶದಲ್ಲಿ ಹಾಕ್ತಾರೆ. ಮೊದಲು 3 ತಿಂಗಳು ಆಕಾಶದಲ್ಲಿ ಇಟ್ಟಿವಿ ನಾವು. ಅಲ್ಲಿಂದ ಮತ್ತೆ ಮಳೆಯ ಹನಿ ರೂಪದಲ್ಲಿ ನಮ್ಮನ್ನ ಈ ಹಾಕ್ತಾರೆ ಭೂಮಿಯಲ್ಲಿ. ಆ ಮೇಘದಲ್ಲಿ 3 ತಿಂಗಳು ಇತ್ತೀವಿ. ಅದಾದ್ಮೇಲೆ ಮೇಘದಿಂದ ಮಳೆ ಹನಿ ರೂಪದಲ್ಲಿ ಭೂಮಿಗೆ ಹಾಕ್ತಾರೆ. ಭೂಮಿಯಲ್ಲಿ ಹೊಕ್ಕ ಜೀವ ಧಾನ್ಯದಲ್ಲಿ ಹೋಗ್ತಾನೆ. ಆ ಭೂಮಿಯಲ್ಲಿ 3 ತಿಂಗಳು ಇರ್ತಾನೆ. ಆಮೇಲೆ ಧಾನ್ಯದಲ್ಲಿ ಹೊಕ್ಕ ಜೀವನನ್ನು ತಂದೆಯ ಬಾಯಿಯಲ್ಲಿ ಹಾಕ್ತಾರೆ, ಪುರುಷನ ಬಾಯಿಯಲ್ಲಿ ಹಾಕ್ತಾರೆ. ಪುರುಷನ ದೇಹದಲ್ಲಿ 3 ತಿಂಗಳು ಇರ್ತಾನೆ ಜೀವ. ಯಾಕೆ? ಅನ್ನದಲ್ಲಿರ್ತಕ್ಕಂತಹ ಜೀವ ರೇತೋ ರೂಪಕ್ಕೆ ಕನ್ವರ್ಟ್ ಆಗಬೇಕು. ರೇತೋ ರೂಪಕ್ಕೆ ಕನ್ವರ್ಟ್ ಆಗದೆ ಗರ್ಭೋತ್ಪತ್ತಿ ಇಲ್ಲ. ಆ ರೇತೋ ರೂಪಕ್ಕೆ ಕನ್ವರ್ಟ್ ಮಾಡ್ತಕ್ಕಂಥವನ್ಯಾರು? ಪ್ರದ್ಯುಮ್ನ. ಅನ್ನದಲ್ಲಿರ್ತಕ್ಕಂತಹ ಜೀವನನ್ನ ತಂದೆಯ ದೇಹದಲ್ಲಿ ಅದಕ್ಕೆ ರೇತೋ ರೂಪ ಅದನ್ನ ಕನ್ವರ್ಟ್ ಮಾಡಿ ಗರ್ಭೋತ್ಪತ್ತಿಗೆ ಕಾರಣ ಆಗಿರ್ತಕ್ಕಂಥವನು ಪ್ರದ್ಯುಮ್ನ. ಅದಕ್ಕೆ ಆ ತಂದೆಯ ಅಂತರ್ಯಾಮಿ ಆಗಿರ್ತಕ್ಕಂಥ ಸ್ವಾಮಿ ನೀನು ಕೊಡ್ತಾ ಈ ಕೆಲಸ ಮಾಡಿ ನೀನು ಈ ದೇಹದ ಉತ್ಪತ್ತಿಗೆ ನೀನು ಕಾರಣನಾಗಿದ್ದೀಯ, ಆದ್ರಿಂದ ನಾನು ನೀನು ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ದು. ಇನ್ನು ರುದ್ರಾಂತರ್ಗತ ಎಲ್ಲ ಅಹಂಕಾರ ತತ್ವ ಅಭಿಮಾನಿ ಆಗಿರ್ತಕ್ಕಂಥವ್ರು ನೀನು ಕೊಡ್ತಾ ಇದ್ದೀನಿ ಸಂಕರ್ಷ ಅಷ್ಟೇ ಹೊರತು ನಾವು ಕೊಡ್ತಾ ಇರ್ತಕ್ಕಂಥದ್ದು ಅಂತರ್ಯಾಮಿ ಭಗವಂತನೇ. ರೂಪಗಳು ಬೇರೆ ಅಷ್ಟೇ ಹೊರತು ಒಬ್ಬೇ ಭಗವಂತನೇ ನಾನಾ ರೂಪದಲ್ಲಿ ಮಾಡ್ತಾನೆ. ನಾವು ಯಾಕೆ ಕೊಡಬೇಕು ಅವರಿಗೆ? ಇವರಿಗೆ ಕೊಡ್ತಾ ಇದ್ವಿ ಅಂತ ಯಾಕೆ ತಿಳ್ಕೋಬಾರದು? ಇವರು ತಗೊಂಬೋ ಯೋಗ್ಯತೆ ಇಲ್ಲ. ಪರಮಾತ್ಮನ ಕೊಟ್ಟು ಆಗ ಅವರು ಎಲ್ಲಿದ್ದಾರೋ ಅವರಿಗೆ ಅದನ್ನು ಪರಮಾತ್ಮ ಕೊಡಬೇಕಷ್ಟೇ ಹೊರತು ಇವರಿಗೆ ತಗೊಂಬೋ ಯೋಗ್ಯತೆ ಇಲ್ಲ. ಜೀವರಾಶಿಗಳು ಜೀವರಾಶಿಗಳು ತಗೊಂಬೋ ಯೋಗ್ಯತೆ ಇಲ್ಲ. ಮೇಲಾಗಿ ನಾವು ಈಗ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಪ್ರತಿ ತಿಂಗಳು KEBಗೆ ದುಡ್ಡು ಕಟ್ತೀರಿ ನೀವು. ಕಟ್ಟೋವಾಗ ಏನಂತ ಕಟ್ತೀರಿ ನೀವು? ಕರೆಂಟ್ ಬಿಲ್ ಅಂತ ಕಟ್ತೀವಿ. ಎಲ್ಲರೂ ಅಷ್ಟೇನೆ, ಕರೆಂಟ್ ಬಿಲ್ ಅಂತ ಕಟ್ಬಿಡ್ತೀವಿ. ಅದು ಲೈಟ್ ಬಿಲ್ಲು, ಫ್ಯಾನ್ ಬಿಲ್ಲು, ಫ್ರಿಡ್ಜ್ ಬಿಲ್ಲು, ಟಿವಿ ಬಿಲ್ಲು, ಆ ಬಿಲ್ಲು, ಈ ಬಿಲ್ಲು, ನಾವು 108 ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಾವು ಯಾವುದೇ ಮೆನ್ಷನ್ ಮಾಡಲ್ಲ ಕರೆಂಟ್ ಬಿಲ್ ಅಂತ. ಯಾವ ಕರೆಂಟ್? ನಾವು ನೋಡಿಲ್ಲ, ನೀವು ನೋಡಿಲ್ಲ, ನಾವು ನೋಡಿಲ್ಲ. ಕರೆಂಟ್ ಯಾವುದೋ ಕಪ್ಪದೋ, ಕೆಂಪಗದೋ, ಬೆಳ್ಳಗದೋ, ನೀಲಿಯದೋ, ಯಾವಾಗೋ ಗೊತ್ತಿಲ್ಲ. ಯಾರು ನೋಡದೇ ಇದ್ದ ಕರೆಂಟ್ಗೆ ಪ್ರತಿ ತಿಂಗಳು 100, 200, 1000 ಕಟ್ತಾ ಇದ್ದೀವಿ. ಯಾಕೆ ಕಟ್ತಾ ಇದ್ದೀವಿ ನಾವು? ಹಾಗಲ್ಲ, ಅಗೋಚರವಾದ ಶಕ್ತಿ ಅನೇಕ ವಸ್ತುಗಳಲ್ಲಿ ಹೊಕ್ಕು ನಮಗೆ ಉಪಕಾರ ಮಾಡ್ತಾ ಇದೆ, ಉಪಕಾರ ಮಾಡಿದ್ದಕ್ಕೆ ಕೊಡ್ತಾ ಇದ್ದೀವಿ. ಹಾಗೆ ಭಗವಂತನು ಅಷ್ಟೇ. ಹೆಂಡತಿಯಲ್ಲಿ ಮಕ್ಕಳಲ್ಲಿ ಜಡವಾದ ವಸ್ತುಗಳಲ್ಲಿ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಶಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ ಅಂತ ಸೂತ್ರ ಭಾಷಾಚಾರ ಮಾತು. ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತ ತಾನು ಅಂತರ್ಯಾಮಿಯಾಗಿಟ್ಕೊಂಡು ತಾನು ಎಲ್ಲ ಗುಣ ಪ್ರಕರಣ ಮಾಡ್ತಾ ಇದ್ದೇನೆ. ಮೊನ್ನೆ ಮೊದಲನೇ ದಿವಸ ಗುಣೋತ್ಕರ್ಷ ಜ್ಞಾನ ಅಂತ ವಿಷ್ಣು ತತ್ವ ಹೇಳಿದ ಮಾತು ಮೊದಲನೇ ದಿವಸ ಹೇಳಿದೆ. ಅದಕ್ಕೋಸ್ಕರ ನಾವು ಕೊಡ್ತಕ್ಕಂಥದ್ದು ಆ ನಮ್ಮ ತಂದೆ ತಾಯಿ ಎನಿಸ್ಕೊಂತಕ್ಕಂಥ ಜೀವನಿಗಲ್ಲ, ಅದು ಅಡ್ರೆಸ್ ಅಷ್ಟೇ. ಇಲ್ಲಿ ಆ ಜೀವನಿಗೆ ಯಾವ ಹೆಸರು ಇನ್ನೋ ಒಂದೊಂದು ಅದೇ ಅದು ಒಂದೊಂದು ಹೆಸರಿನಲ್ಲಿ ಒಂದೊಂದು ಬಂಗಾರ ತಗೊಂಬಂದಿ. ಒಬ್ಬನು ಬಳಿ ಮಾಡಿಸ್ತಾ, ಇನ್ನೊಬ್ಬನು ಇನ್ನೊಂದು ಉಂಗ್ರ ಮಾಡಿಸ್ತಾ, ಇನ್ನೊಬ್ಬ ಅದನ್ನೇ ಮೂಡಿಸ್ತಾ, ಇನ್ನೊಂದು ಅಡಿಗೆ ಮಾಡಿಸ್ತಾ. ಬಂಗಾರ ಒಂದೇನೆ, ಅನೇಕ ರೂಪಾಂತರ ಹೊಂತು. ಹಾಗೆ ಜೀವ ತಾನು ಒಬ್ಬನೇ ಆದರೂ ಕೂಡ ಭಗವದಾಜ್ಞೆಯಿಂದ ಒಂದೊಂದು ಜನ್ಮದಲ್ಲಿ ಒಂದೊಂದು ಕಲಿ ಹುಟ್ಟುತ್ತಾ ಇರ್ತಾನೆ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ಸಾರ ವಸ್ತುಗಳಿಲ್ಲ. ಅದಕ್ಕೋಸ್ಕರ ಈ ರೀತಿ ಇರ್ತಕ್ಕಂತಹದ್ದೇನೆ, ಇಂತಹ ಒಂದು ಜ್ಞಾನಕ್ಕೋಸ್ಕರವಾಗಿ ಆಗ ಗರ್ಭದಲ್ಲಿ ಹೋಗ್ತಾನೆ ಜೀವ. ಹೋದ ಮೇಲೆ ಅಲ್ಲಿ ದರ್ಶನ ಯಾರು? ಈ ತಾಯಿ ಬೆಳೆಸ್ತಾಳ ಅಥವಾ ತಂದೆ ಬೆಳೆಸ್ತಾ ಇದ್ದಾನ ಅಥವಾ ವೈದ್ಯ ಬೆಳೆಸ್ತಾ ಇದ್ದಾನೆ? ಸರಕ್ಷಿತ ರಕ್ಷತೆಯೋ ಹೋಗಿರ್ಬೇಕು. ಕಲಲಂತ್ರೇಕರಾತ್ರೇಣ ಪಂಚರಾತ್ರೇಣ ಬುದ್ಬುದಂ. ಮೊದಲನೇ ದಿವಸ ಪುತ್ರೋತ್ಪತ್ತಿ ಆಗಬೇಕು ಅಂತ ಭಗವದ್ ಇಚ್ಛೆ ಇದ್ರೆ ಪುರುಷನ ರೇತಸ್ಸನ್ನ ಸ್ತ್ರೀಯ ರಜೋಕಣವನ್ನು ಸೇರಿಸ್ತಂತೆ, ಕಲಲಂತು ಸೇರಿಸ್ತಂತೆ ದೇವರು. ಆಮೇಲೆ ಒಂದು ಪಂಚರಾತ್ರಿ ಐದನೇ ದಿವಸಕ್ಕೆ ಒಂದು ನೀರು ಗುಳ್ಳೆ ಆದಷ್ಟು ಆಗ್ತದೆ. ಪಂಚರಾತ್ರೇಳು ಬುದ್ಬುದಂ. ತೃತೀಯ ಸ್ಕಂದದಲ್ಲಿ ಹೇಳೋರು ಹೇಳ್ತಾರೆ, ಬಹುಶಃ ಇದನ್ನ ಕಪಿಲ ದೇವರು ದೇವಹೂತಿ ಉಪದೇಶ ಮಾಡ್ತಾ ಗರ್ಭವಾಸವನ್ನು ಉಪದೇಶ ಮಾಡಿರ್ತಾರೆ. ಅದು ಬಹಳ ದಿವಸ ಆಗುವುದು ಮರ್ತಿರ್ಬೋದು. ಇದು ಬಹಳ ಮುಖ್ಯವಾದ, ನಾವು ಮಾಡ್ತಕ್ಕಂತಹ ನಾನು ನನ್ನದು ಅಂಬೋದು ಅದು ಇಷ್ಟು ದುಃಖಕ್ಕೆ ಕಾರಣವಾಗ್ತದೆ ಎಂಬುದು ಕೇಳ್ತಾ ಇದ್ದೇನೆ ಅಷ್ಟೇ. ಇಲ್ಲಿ ನಾನು ನನ್ನದು ಅಂತ ಅಹಂಭಾವದ ನಾನು ಮಾಡ್ತೀನಿ ಅಹಂಕರಿಷಿ ಅಂತ ಮಾಡ್ತೀವಲ್ಲ, ಅದೆಲ್ಲ ಈ ದುಃಖ ಅನುಭವಿಸುವುದಕ್ಕೆ ಕಾರಣವಾಗ್ತದೆ. ಅದನ್ನು ಹೆದರ್ಕೊಂಡಾದರೂ ಅದನ್ನು ಬಿಡು ಅಂಬೋದು ಕಪಿಲ ದೇವರು ಉಪದೇಶ ಮಾಡಿದ್ದಾರೆ ತೃತೀಯ ಸ್ಕಂದದಲ್ಲಿ. ಆಮೇಲೆ ಏನಾಗೋಯ್ತು, ಪಂಚ ದಶಾಹೇನಂತ ಕರ್ಕೊಂಡು ಹತ್ತು ದಿವಸಕ್ಕೊಂದು ಬಾರೆಕಾಯಿ ಆದಷ್ಟಾಗ್ತದೆ, ಬಾರೆಕಾಯಿ ಆದಷ್ಟಾಗ್ತದೆ. ಪೇಷ್ಯಂಡಮ್ ಮಾತ ತಪ್ಪಣ, ಒಂದು ತಿಂಗಳೊಂಬದೊಳಗೊಂದು ಸಣ್ಣ ಕೋಳಿ ಮೊಟ್ಟೆ ಆದಷ್ಟಾಗ್ತೇವೆ. ಮಾಸ ಏನತಿ ಶಿರೋದ್ವಾಭ್ಯಾಮ್, ಎರಡನೇ ತಿಂಗಳ ಕೈಗಳು ಎರಡು ಕಾಲುಗಳು ತಲೆ ಎಲ್ಲ ಉತ್ಪತ್ತಿ ಆಗ್ತವೆ. ಲಿಂಗ ಛಿದ್ರ ಭವೇತ್ರಿಭಿ, ಮೂರನೇ ತಿಂಗಳಿಗೆ ಗಂಡೆ ಹೆಣ್ಣೆ ತೀರ್ಮಾನ. ಅಲ್ಲಿಯೂ ತೀರ್ಮಾನ ಆಗಿಲ್ಲ, ಈ ವೈದ್ಯರು ಕೂಡ ನೀವು ಸ್ಕ್ಯಾನ್ ಮಾಡಿಸಿ ಗೊತ್ತಾಗಲ್ಲ ಅಂತ ಮೂರು ತಿಂಗಳು ತುಂಬಿದ ಮೇಲೆ ಬರೀ ಯಾಕೆ ಅಲ್ಲೇ ತೀರ್ಮಾನ ಆಗಿಲ್ಲ ಗಂಡೆ ಹೆಣ್ಣೆ ಅಲ್ಲೇ ತೀರ್ಮಾನವಾದ್ರೆ ಯಾವ ವೈದ್ಯನಿಗೆ ಗೊತ್ತಾಗ್ತದೆ? ಅದಕ್ಕೆ ಮೂರನೇ ತಿಂಗಳೇ ಗಂಡು ಹೆಣ್ಣು ತೀರ್ಮಾನ ಮಾಡ್ತೀವಿ. ಚತುರ್ಭಿ ಧಾತವ ಸಪ್ತಾಹ, ನಾಲ್ಕನೇ ತಿಂಗಳು ಅದನ್ನೇ ಏಳು ಧಾತುಗಳು. ತಕ್ ಚರ್ಮ ಮಾಂಸ ಹೃದಯ ಮಜ್ಜ ಮೇಧಸ್ಸು ಅಸ್ತಿ. ಯಾರು ಮಾಡ್ತಾ ಇದ್ದಾರೆ ಹೇಳಿ? ಒಳಗಡೆ ಈ ದೇಹವನ್ನು ಬೆಳೆಸ್ತಾ ಇದ್ದಾನಲ್ಲ ಸ್ವಾಮಿ, ಯಾವ ತಾಯಿ ಬೆಳೆಸ್ತಾ ಇದ್ದಾರೆ, ಯಾವ ವೈದ್ಯ ಬೆಳೆಸ್ತಾ ಇದ್ದಾನೆ, ಯಾರು ಇಲ್ಲ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭಿ. ನಾಲ್ಕನೇ ತಿಂಗಳು, ಐದನೇ ತಿಂಗಳಲ್ಲಿ ಹಸಿವಿ ನೀರಡಿಕೆ ಉಂಟಾಗ್ತದೆ. ಹಸಿವಿ ನೀರಡಿಕೆ ಅದೋರು ಹಸಿವಿ ನೀರಡಿಕೆ ಆಗಲ್ಲ ಜೀವನಿಗೆ. ಆಮೇಲೆ ಆರನೇ ತಿಂಗಳಲ್ಲಿ ಷಡ್ಭಿ ಜರ ಕುಚ್ಚಿ ಭ್ರಾಮ್ಯತಿ ದಕ್ಷಿಣೆ. ಆರನೇ ತಿಂಗಳಲ್ಲಿ ಜರ ಎಂತಕ್ಕಂತಹ ಒಂದು ಗರ್ಭದ ಚೀಲದಲ್ಲಿ ಕಟ್ಟಿಬಿಡ್ತಾನೆ ಜೀವನ. ಅದು ಹೇಗೋ ಅದು ಎಲಾಸ್ಟಿಕ್, ಈ ಕೂಸು ಬೆಳೆದಾಗೆಲ್ಲ ಅದು ಹಿಗ್ತಾ ಇರ್ತದೆ, ಒಂದು ಸೂತ್ತ ಬಿಗಿತಾ ಇರ್ತದೆ, ಬಿಗಿತಾ ಇರ್ತದೆ. ಒಳಗಡೆಗೆ ಶಕುಂತ ಯುವ ಪಂಜರ ಅಂತ ಕಪಿಲ್ ಒಂದು ಈ ಪಂಜರಲ್ಲಿರ್ತಕ್ಕಂತಹ ಒಂದು ಪಕ್ಷಿ ಇದ್ದಾಗಿರ್ತದೆ ಜೀವ. ಆರನೇ ತಿಂಗಳಲ್ಲಿ ಕಟ್ಟಿಬಿಡ್ತೇನೆ, ಕುಚ್ಚಿ ಭ್ರಾಮ್ಯತಿ ಬಲಗಭಾಗದಲ್ಲಿ ತಿರುಗ್ತಾ ಇರ್ತೇನೆ ಒಳಗಡೆ. ಆಗ ಆಹಾರ ನೀರು ಎಲ್ಲಿ ತಾಯಿ ಕೊಟ್ಟಿದ್ದ ತಾಯಿ ಉಂಡಿದ್ದೊಳಗೆ ವಿಭಾಗ ಮಾಡಿಕೊಡ್ತಾನ ದೇವರು. ತಾಯಿ ಉಂಡಿದ್ದೊಳಗೇನೆ ತಾನು ವಿಭಾಗ ಮಾಡಿ ಆಗ ತಾಯಿ ಖಾರ ತಿಂತಾಳೆ ಉಪ್ಪು ತಿಂತಾಳೆ ಅದೆಲ್ಲ ಹೋಗಿ ಇಡೀ ಶರೀರದ ಮೇಲೆ ಬೀಳ್ತಾ ಇರ್ತದೆ. ಅತ್ಯಂತ ಮೃದುವಾದ ಚರ್ಮ, ಮೃದುವಾದ ಚರ್ಮದ ಮೇಲೆ ಇಡೀ ಈಕೆ ತಿಂದ ಉಪ್ಪು ಹುಳಿ ಖಾರದ ರಸ ಎಲ್ಲ ಒಂದು ಅಕಸ್ಮಾತ್ ಹಪ್ಪ ಸಂಡಿಗೆ ಮಾಡಿದ ದಿವಸ ತೊಕ್ಕು ಕೊಟ್ಟಿದ ದಿವಸ ಹಸಿಮೆಣಸಿಕಾಯಿ ಅರ್ಧ ಮುಟ್ಟಿಬಿಟ್ರೆ ಇಡೀ ದಿವಸ ಕೈ ಉರಿತು ಇಷ್ಟು ದಪ್ಪ ಚರ್ಮ. ಆದ್ರೆ ಮೃದುವಾದ ಚರ್ಮ ಸೂಕ್ಷ್ಮವಾದ ಚರ್ಮ ಉರಿತಾ ಇರ್ತೇನೆ. ಅಲ್ಲಿ ಕ್ರಿಮಿಗೆ ಕ್ಷತ ಸರ್ಮಾಂಗ, ಅಲ್ಲಿ ಮಲಮೂತ್ರ ಗರ್ತದಲ್ಲಿರ್ತಾರೆ, ಅಲ್ಲಿ ಕ್ರಿಮಿಗಳು ಕಚ್ಚುತ್ತಾ ಇರ್ತವೆ. ಆಯ್ತಾ, ಉಸಿರಾಡ್ಲಿಕ್ಕೆ ಅವಕಾಶವಿಲ್ಲ, ಉಸಿರಾಡ್ಲಿಕ್ಕೆ ಅವಕಾಶ ಇಲ್ಲ. ತಾಯಿ ಉಸಿರಾಡ್ತೀನಿ ಉಸಿರಾಡಬೇಕು. ಈ ಹುಳ ಕಚ್ಚಿದಿರ್ತವೆ, ಇದನ್ನ ಟೆಂಪರೇಚರ್, ಈ ಉಪ್ಪು ಹುಳಿ ಖಾರ ರಸ ಬೀಳ್ತಿರ್ತೇವೆ, ಉರಿತಿರ್ತೆ. ಪ್ರತಿ ಕ್ಷಣ ಮೂರ್ಛೆ, ಪ್ರತಿ ಕ್ಷಣ ಮೂರ್ಛೆ ಹೋಗ್ತಿರ್ತಾನೆ, ಮತ್ತೆ ಎಚ್ಚರಿಕೆ ಆಗ್ತಿರ್ತೇವೆ, ಮೂರ್ಛೆ ಹೋಗ್ತಾನೆ ಎಚ್ಚರಿಕೆ ಆಗ್ತಿರ್ತೇವೆ. ಇದೆಲ್ಲ ನಾವು ಅನುಭವಿಸಿದೀವಿ, ನಮಗೆ ಗೊತ್ತಿಲ್ಲ. ಇದು ಗೊತ್ತಾಗ್ಬಿಟ್ರೆ ಕಾಮ್ಯಕರ್ಮ ಮಾಡಬೇಕು ಅಂಬ ಬುದ್ಧಿ ಯಾರಿಗೂ ಬರಲ್ಲ. ಅದಕ್ಕೆ ಮೊದಲು ನಾವು ಉಪದೇಶ ಮಾಡಬೇಕಾದ ಕಾಮ್ಯ ಕರ್ಮಕ್ಕೆ ಪ್ರಚೋದನವಾದಷ್ಟು ಪಾಪ ಇನ್ನಾವು. ಅದಕ್ಕೆ ಅಂದ್ರೆ ವೃಷಭ ಗುರುನ ಸಚ್ಚಾತ್, ಜನನೀನ ಸಚ್ಚಾತ್, ಪಿತೋನ ಸಚ್ಚಾತ್, ಸಜನೋನ ಸಚ್ಚಾತ್. ಕಾಮ್ಯ ಕರ್ಮ ಮಾಡು ಅಂತ ಹೇಳಿದ್ರು ಗುರು ಹೇಳಿದ್ರು ನೀವು ಗುರು ಅಂತ ಗೌರವ ಮಾಡಬೇಕಾದಿಲ್ಲೋ. ತಂದೆ ಹೇಳಿದ್ರೆ ತಂದೆ ಅಂತ ಗೌರವ. ಯಾಕೆ ನಮ್ಮ ಸಂಸಾರ ಬಂಧಕ್ಕೆ ಸಿಗ ಆಗ್ತಾ ಇದ್ದಾನೆ ಕಾಮ್ಯ ಕರ್ಮ. ಯಾಕೆ ಈಗ ಜಮ್ದ ಮಾಡ್ತಿ, ಈ ಜಮ್ದ ಮಾಡ್ತಿ, ಈ ಜಮ್ದ ಕೊಡಲ್ಲ, ಅದು ಅನುಭವಿಸಬೇಕು. ಮತ್ತೆ ಇಷ್ಟು ನಾವು ಅನುಭವಿಸ್ಬೇಕು, ಪಂಚಾಗ್ನಿಯಲ್ಲಿ ಬೇಯಬೇಕು. ಅಲ್ಲಿ ಹೊರಗಡೆಗೆ ಇಲ್ಲಿ ಬಂದ್ಮೇಲೆ ಇಷ್ಟು ಏಳನೇ ತಿಂಗಳಲ್ಲಿ ಒಂದು 100 ಜನ್ಮದ ಸ್ಫೂರ್ತಿ ಕೊಡ್ತಾನಂತೆ ದೇವರು. ಎಲ್ಲ ಜೀವರಾಶಿಗಳು ಕೊಡ್ತಾರೆ, ಎಲ್ಲಾ ಜೀವ. ನಾನು ಯಾಕೆ ಬಂದೆ, ನನಗೆ ಯಾಕೆ ಈ ಶಿಕ್ಷೆ, ನಾನು ಏನು ಮಾಡಿದ್ದೇನೆ? ಆಗ ಸಜ್ಜೀವ ಅಂತಾನೆ, ಸ್ವಾಮಿ ನಿಂದೆ ತಪ್ಪು ಅಂತಾನೆ. ಅದಕ್ಕೆ ನಾವು ಹಾಗೆ ದೇವರ ಮೇಲೆ ತಪ್ಪು ಹಾಕ್ಬೇಕಾಗಿದೀಗ. ನನಗೆ ನಾನು ಮಾಡಿಲ್ಲಪ್ಪ, ನೀನು ಮಾಡಿ, ನನಗೇನು ಗೊತ್ತು, ನೀನು ಮಾಡಿದ್ದು ನಾನು ಒಬ್ಬ ಅಭಿಮಾನ ಕೊಟ್ಟು ನನ್ನ ಮೇಲೆ ಸಿಗಿ ಹಾಕ್ತಾ ಇದೆಯಲ್ಲ, ಇದು ನ್ಯಾಯವೇ? ನನ್ನದೆಂಬುದೊಳಗೆ ನಿನ್ನ ನಾವು ದೇವರ ಮೇಲೆ ಹಾಕದ್ ಬಿಟ್ಟು ನಮ್ಮ ಮೇಲೆ ಹಾಕಿದ್ದಾಗಿ. ಸಣ್ಣ ಹುಡುಗರು ತುಂಟತನ ಮಾಡಿರ್ತಾರೆ, ಯಾಕೋ ಮಾಡಿದ್ರೆ ನಾ ಮಾಡಿಲ್ಲ ಅವನ್ ಮಾಡಿದೆ ಅಂತ ಹೇಳ್ತಾರೆ. ಸಣ್ಣ ಹುಡುಗರಂತವರು ತಾವು ಮಾಡಿದ್ರು ಮಾಡಿಲ್ಲ ಅಂತಾರೆ, ನಾವು ಮಾಡದೆ ಹೋದ್ರೆ ಮಾಡಿದ್ವಿ ಅಂತ ಹೇಳ್ತೇವೆ. ಇದೇ ಮಿಥ್ಯಾಜ್ಞಾನ ಅಂದ್ರೆ ನಾವು ಮಾಡದೆ ಹೋದ್ರೆ ಇದು ಮಿಥ್ಯಾ. ಇದು ತಮಸ್ಯೆ ಬೇರೆ ಕಾರಣ ಇಲ್ಲ. ಮಿಥ್ಯಾಜ್ಞಾನೇ ಚ ತಮೋ ಜ್ಞಾನೇ ನೈವ ಪರಂ ಪದಂ. ಮಾಡಿದ್ದನ್ನು ಮಾಡಿಲ್ಲ ಅಂತ ಹೇಳೋದು ಮಿಥ್ಯಾಜ್ಞಾನ, ಮಾಡದೇ ಇದ್ದದನ್ನು ಮಾಡಿ ನಿಂತು ಹೇಳೋದು ಮಿಥ್ಯಾಜ್ಞಾನ. ಎರಡು ಮಿಥ್ಯಾಜ್ಞಾನ ತಮಸ್ಸಿಗೆ ಕಾರಣ. ಆಗ ಅಂತಾನೆ, ಸ್ವಾಮಿ ನೀನೇ ಅಲ್ಲೇ ಸ್ವಾಮಿ ಅಪೇಕ್ಷೆ ಹುಟ್ಟಿಸಿದ್ದು. ಈಗ ಕಾಮ್ಯ ಕರ್ಮ ಮಾಡು ಅಂತ ಅಪೇಕ್ಷೆ ಮಾಡಿಸ್ತು ನೀನಲ್ಲೇ ಸ್ವಾಮಿ. ನೀನ್ ನಂಗೆ ತಿಳಿಸ್ಬೇಕೋ ಬೇಡ ನೀವು? ಅದಕ್ಕೆ ಅಂತ ದಾಸರಾರು, ಸ್ವಾಮಿ ನಿನಗಾರು ಸರಿ ಇಲ್ಲ, ಎನಗನ್ಯಾಗತಿ ಇಲ್ಲ, ನಿನಗೂ ಎನಗೂ ನ್ಯಾಯ ಹೇಳುವಾರಿಲ್ಲೋ. ನೀ ಸುಪ್ರೀಂ ಅಥಾರಿಟಿ ಸ್ವಾಮಿ, ನಾನು ಯಾರ ಹತ್ರ ಹೋಗ್ಬೇಕು? ನೀನೇ ಎಲ್ಲರಿಗೂ ಸುಪ್ರೀಂ ಅಥಾರಿಟಿ, ನೀನೇ ಕೇಳಿಸೋದು. ನಾವು ಯಾರ ಹತ್ರ ಹೋಗ್ಬೇಕು? ಏನ್ ಕೇಳ್ಬೇಕಪ್ಪ? ಒಂದೇ ಗೂಡಿ ನೋಡಿದ್ದು ಒಂದು ಕ್ಷಣವಾಗಲಾದೆ ಎಂದೆಂದಿಗೂ ನಿನ್ನ ಹೊಂದಿದೇನೋ ಬಂಧ ವಿಷಯಗಳಿಗೆ ಎನ್ನಾನೊಪ್ಪಿಸುವುದು ಇಂದು ನಿನಗೆ ಇದು ಉಚಿತವಲ್ಲವೋ ಸ್ವಾಮಿ? ನಿನಗಾರು ಸರಿ ಇಲ್ಲ, ಎನಗನ್ಯ ಗತಿ ಇಲ್ಲ, ನಿನಗೂ ಎನಗೂ ನ್ಯಾಯ ಹೇಳುವರಿಲ್ಲವೋ. ಒಂದೇ ಗುಡಿನ ಜೀವನನ್ನು ಬಿಟ್ಟು ಪರಮಾತ್ಮ ಇಲ್ಲ, ಪರಮಾತ್ಮನ ಬಿಟ್ಟು ಜೀವ ಒಂದು ಕ್ಷಣ ಇಲ್ಲ. ಅವ ಪರಮಾತ್ಮ ಬಿಟ್ಟಾದ ನಮ್ಮ ಜೀವನ ಅಸ್ತಿತ್ವ ಹೋಗ್ತದೆ. ದ್ರವ್ಯಂ ಕರ್ಮಚ ಕಾಲಷ್ಟ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆ. ಅವನು ಬಿಂಬನಾಗಿ ನಮ್ಮನ್ನು ಬಿಟ್ಟು ಹೋಯ್ತು ಅಂದ್ರೆ ಜೀವನ ಅಸ್ತಿತ್ವವೇ ಇಲ್ಲ. ಅದಕ್ಕೆ ಒಂದು ಕ್ಷಣ ಜೀವನನ್ನು ಬಿಟ್ಟು ಪರಮಾತ್ಮ ಇಲ್ಲ, ಪರಮಾತ್ಮನ ಬಿಟ್ಟು ಜೀವ ಇಲ್ಲ. ಅಂದ ಇಬ್ರು ಒಂದೇ ಗೂಡಿನಲ್ಲಿ ಅನಾದ್ಯನಂತ ಕಾಲದಿದ್ದೀವಿ, ಆದ್ರೆ ಬಂದ ವಿಷಯಕ್ಕೆ ಒಪ್ಪಿಸಿಬಿಟ್ಟು ಕಾಮ್ಯಕರ್ಮ ಮಾಡಬೇಕು ಅಂತಕ್ಕಂತ ಬುದ್ಧಿ ಕೊಟ್ಟು ಕಾಮ್ಯಕರ್ಮ ನೀನೇ ಒಳಗೆ ನಿಂತ್ಕೊಂಡು ಮಾಡಿ ಮಾಡಿಸಿ ನಾನು ಮಾಡಿದೆ ಅಂತ ನಮ್ಮ ಸಿಗ ಹಾಕ್ತಾ ಇದ್ದೇವೆ. ನ್ಯಾಯವೇ ಸ್ವಾಮಿ? ನ್ಯಾಯವೇ? ಇದು ನೀನ್ ನಂಗೆ ತಿಳಿಸ್ಬೇಕೋ ಬೇಡ? ನೀನು ಇಬ್ಬರು ನಾನು ನೀನು ಎಷ್ಟು ಆಪ್ತರಿ? ಸಣ್ಣ ಕೂಸು ಹೋಗ್ತಾ ಇದೆ, ಅಲ್ಲೊಂದು ಚೇಳು ಹೋಗ್ತಾ ಇದೆ, ಹೋಗ್ತಾ ಇದೆ. ಆ ಕೂಸಿಗೇನು ಗೊತ್ತು ಪಾಪ, ಏನೋ ಆಟ ಸ್ವಾಮಾನ ಅಂತ ಚೇಳು ಹಿಡ್ಕೊಳ್ಳಿಕ್ ಹೋಗ್ತೇವೆ. ತಂದೆ ತಾಯಿ ಸುಮ್ಮನೆ ಬಿಡ್ತಾರೇನು? ಯಾಕೆ ತಂದೆ ತಾಯಿ ಗೊತ್ತ ಚೇಳು ಕಸ್ತೇ ನೋವಾಗ್ತದೆ ಅಂತಕ್ಕಂಥದ್ದು ಕೂಸಿಗೆ ಗೊತ್ತಿಲ್ಲ. ಆ ತಕ್ಷಣ ಹೋಗಿ ಕೂಸಿ ನೆತ್ಕೋತಾರೆ, ಅದಕ್ಕೆ ಬಂದು ಭಯ ಪರಿಹಾರ. ಕೆಂಡ ಮುಟ್ಟಕ್ಕೆ ಹೋಗ್ತೆ ಆ ಕೂಸಿ ನೆತ್ಕೋತಾರೆ. ಹಾಗೆ ಹಿಂದಿನ ಜನ್ಮ ಎಲ್ಲಿ ಹುಟ್ಟಿತ್ತೋ ಗೊತ್ತಿಲ್ಲ, ಮುಂದೆ ಎಲ್ಲಿ ಹುಟ್ಟ. ಒಂದು ಜನ್ಮದ ಸಂಬಂಧಕ್ಕೆ ಆ ಕೂಸಿನ ಯೋಗಕ್ಷೇಮವನ್ನು ತಂದೆ ತಾಯಿ. ನಂದು ನಿಂದು ಸಂಬಂಧ ಎಷ್ಟು ದಿವಸದ ಸ್ವಾಮಿ? ಅನಾದ್ಯನಂತ ಕಾಲದ ನಿನ್ನ ಬಿಟ್ಟು ನಾನಿಲ್ಲ. ನಾನು ನೀನು ಮಾತ್ರ ಬಂದ ವಿಷಯಕ್ಕೆ ಒಪ್ಪಿಸಿಬಿಟ್ಟು ಕಾಮ್ಯ ಕರ್ಮದಲ್ಲಿ ಅಪೇಕ್ಷೆಯನ್ನು ಹುಟ್ಟಿಸಿಬಿಟ್ಟು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು. ಅಪೇಕ್ಷೆಗಳು ನೂರಾ ಎಂಟು ಅಪೇಕ್ಷೆಗಳನ್ನು ಹುಟ್ಟಿಸಿ ನನ್ನ ಸಂಸಾರಕ್ಕೆ ಸಿಗ ಆಗ್ತಾ ಇದ್ದಾನೆ. ನ್ಯಾಯ ಸ್ವಾಮಿ, ಒಮ್ಮೆ ಆದರೂ ದೇವರನ್ನು ಕೇಳಿದೀವಿ ಅಂದ್ರೆ ನಾವು ಇದನ್ನ ಏನೇನೋ ಕೇಳ್ತೀವಿ ದೇವರು, ಅದು ಕೊಡು ಇದು ಕೊಡು ಇದು ಕೊಡು, ಎಲ್ಲ ಸಂಸಾರಿಕ ಬಂಧಕವಾಗದ್ದನ್ನು ಬೇಕಾದ್ದು ಕೇಳ್ತಾ ಇದ್ದೀವಿ. ಇದೇ ಜ್ಞಾನ, ಜ್ಞಾನ ಅಂತಕ್ಕಂಥದ್ದು ನಾವು ಬರೇ ವಕಾಬಲರಿ ಜ್ಞಾನ ಅಂತ ಹೇಳ್ತಾ. ಶಬ್ದ ಬ್ರಹ್ಮನು ನಿಷ್ಣಾತೆ ನನಿಷ್ಣೀಯ ಪರೆಯದೆ ಸಮಸ್ತ ಬ್ರಹ್ಮ ಫಲ ಹೆದೇನು ಯೋ ರಕ್ಷತ ಅಂತ ತಿಳ್ಕೊಂಡು ಭಾಗವತ ದಾಸ ಚಂದ್ರ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಈ ರೀತಿ ಆಗ್ತಿರ್ಲಕ್ಕೇನೆ ನಾವು ಶ್ರಾದ್ದ ಮಾಡ್ತಕ್ಕಂತಹದ್ದು ನಮ್ಮ ತಂದೆ ತಾಯಿಗಳಿಗಲ್ಲ, ಅಂತರ್ಯಾಮಿಯ ಪರಮಾತ್ಮನಿಗೆ. ಅಂತರ್ಯಾಮಿಯ ಪರಮಾತ್ಮ ನಾನಿದ್ದು ಈ ದೇಹವನ್ನು ತಾನು ಬೆಳೆಸಿದ್ದಾನೆ. ಅದಾದ್ಮೇಲೆ ಅಯೋಗ್ಯನಾಗಿರ್ತಕ್ಕಂಥವನು ಸ್ವಾಮಿ ನನ್ನ ಹೊರಗೆ ಹಾಕು, ಇದನ್ನು ಅನುಭವಿಸ್ತಾರೆ, ನಾನು ಅನುಭವಿಸ್ತಾರೆ, ಇನ್ಮೇಲೆ ನಾ ಎಂದೆಂದೂ ಅಪೇಕ್ಷೆ ಮಾಡಲು ಸ್ವಾಮಿ ನಾನು ಅಂತ ಹೊರಗೆ ಬರ್ತಿರಕ್ಕೆ ಯಾವ ಆಟ ಮೊದಲನಾಟ ಅಯೋಗ್ಯನಾಗಿ ಅಲ್ಲಿ ವಿಷ್ಣು ದ್ವೇಷ ಮಾಡ್ತಂತ ಆಗಲಿ, ನಾನು ಅವನ ಕೈ ಸಿಕ್ಕಿನಿ, ನಾನು ಹೊರಗೊಂದು ಬಿಡ್ಲಿ, ನಾನು ಒಂದು ಕೈ ನೋಡ್ತಿರ್ತೀನಿ ಅಂತ. ಇಲ್ಲಿ ವಿಷ್ಣು ದ್ವೇಷ, ಇಲ್ಲೂ ವಿಷ್ಣು ದ್ವೇಷ ಮಾಡ್ತಾರೆ, ಅಲ್ಲಿ ಹರಿದ್ವೇಷ ಮಾಡ್ತಾರೆ. ಆಮೇಲೆ ಇನ್ನು 7, 8, 9, 6, 7, 8, 9 ಇಷ್ಟು 4 ತಿಂಗಳು ಪ್ರತಿ ಕ್ಷಣ ಆಗ್ತಾನೆ, ಮೂರ್ತಿ ಹೋಗೋದು ಮತ್ತೆ ಹೇಳೋದು. ಆಮೇಲೆ ಹುಟ್ಟೋವಾಗ ತಾಯಿಗೂ ಜೀವನ್ಮರಣದ ಪ್ರಶ್ನೆ, ಕೂಸಿಗೂ ಜೀವನ್ಮರಣ, ಇಷ್ಟೆಲ್ಲ ಅನುಭವಿಸಿ ಹುಟ್ಟಿವಲ್ಲ, ಇದಕ್ಕೆಲ್ಲ ಯಾವುದು ಕಾರಣ? ನಾನು ಮಾಡ್ತಾ ಇದ್ದೀನಿ ಎಂಬುದು ನಾನು ಬೇಕು ಅಂತ ಅಪೇಕ್ಷೆ ಮಾಡೋದು, ಇವೆರಡೇ ಕಾರಣ. ನಕಾಮ ಕರ್ಮ ಬೀಜಾನಂ ಎಷ್ಟ ಚೇತಸಿ ಸಂಭವ ವಾಸುದೇವೈಕ ನಿಲಯ ಸವೈ ಭಾಗವತೋತ್ತಮ. ಅಂದ್ರೆ ಭಾಗವತೋತ್ತಮರು ಯಾರು? ಏನು ವೇಷದಾಗ ಅಳಿಬೇಕೇ, ಪಾಂಡಿತ್ಯದಾಗ ಅಳಿಯಬೇಕೇ, ಅಥವಾ ಇನ್ಯಾವುದ ಕರ್ಮದ? ಯಾವುದು ಅಲ್ಲ. ನಕಾಮ ಕರ್ಮ ಬೀಜಾನಂ ಎಷ್ಟ ಚೇತಸಿ ಸಂಭವ. ಮಲಗಿದವನು ಎಬ್ಬಿಸಿ ನಿಂಗೇನ್ ಬೇಕೋ ನನಗೇನು ಬೇಕಿಲ್ಲ. ಯಾಕೆ ನಿಂಗೆ ಹೆಂಡತಿ ಮಕ್ಕಳು ಇದ್ದಾರೆ, ಎಲ್ಲರೂ ಇದ್ದಾರೆ, ಮತ್ತೆ ಯಾಕೆ? ನೀ ತಂದೆ ನಾ ಬಂದೆ ಅಷ್ಟೇ, ನಾನೇನ್ ಬರಬೇಕು ಅಂದ ಈಗ ನಾವು ಪರಸ್ಥಳಕ್ಕೆ ಹೋಗಿರ್ತೀವಿ ಅಂತ ಇಟ್ಕೊಂಡು, ಪರಸ್ಥಳಕ್ಕೆ ಹೋದಾಗ ನಮ್ಮನ್ನು ಯಾರು ಕರೆಸಿರ್ತಾರೆ ಅವ್ರ ಮನೆಗೆ ಇಳ್ಕೊಂಡ್ಬಿಟ್ಟಿರ್ತೀವಿ ಅಂತ. ನಮಗೇನಾದ್ರೂ ತರೋ ಯೋಚನೆ ಅದ, ಬರೋ ಯೋಚನೆ ಅದ, ಮಾಡೋ ಯೋಚನೆ ಅದ? ಯಾಕೆ ನಮ್ಮನ್ನು ಕರೆಸೋರಪ್ಪ, ನಮ್ ಜವಾಬ್ದಾರಿ ನೋಡಿ. 4 ದಿವಸ ನಮ್ಮನ್ನು ಕರೆಸ್ತೋರ ಮೇಲೆ ನಮ್ ಜವಾಬ್ದಾರಿ ಹಾಕಲು ನಿಶ್ಚಿಂತರಾಗಿರ್ತೀವಿ, ಭಗವಂತನೇ ಜವಾಬ್ದಾರಿ ಹಾಕಲಿ. ಸರ್ ದೇವರೇನ್ ಮಾಡ್ತಾನೆ, ದೇವರೇನ್ ಮಾಡ್ತಾನೆ? ನಾವು ಮಾಡಿದ್ರೆ ದೇವ್ರು ನಮಗೆ ಹೆಲ್ಪ್ ಮಾಡ್ತಾನೆ ಅಷ್ಟೇ ಹೊರ್ತಾನೆ, ದೇವರೇನ್ ಮಾಡ್ತಾನ? ಪ್ರಯತ್ನ ಮೇಕಮ್. ಈ ಇದಕ್ಕಿನ್ನ ಪ್ರತ್ಯಕ್ಷ ಭಗವದ್ ವಿರೋಧ ಇದು. ಸತೋಬ ಮನ್ಯಂತೆ ಸಹೇಶ್ವರ ಖಳ ಅಂತ ಹೇಳಿದ ಏಕಾದಶ ಸ್ಕಂದದಲ್ಲಿ, ಸಜ್ಜನರನ್ನು ಅಮರ್ಯಾದೆ ಮಾಡ್ತಾರೆ, ದೇವರನ್ನ ಅಮರ್ಯಾದೆ ಮಾಡ್ತಾರ ಖಳರು, ದುರ್ಜನರವರು. ದೇವರು ಅವನು ಬೈತಾರೆ ಅಂತ, ದೇವರೇನ್ ಮಾಡ್ತಾನೆ? ಎಲ್ಲ ಅವನು ಮಾಡಿದ್ರು ಕೂಡ ಅವನೇನ್ ಮಾಡ್ತೇನೆ, ನಾನು ಮಾಡ್ತೀನಿ, ಇದಕ್ಕಿಂತ ಮಿಥ್ಯಾಜ್ಞಾನ. ಸರ್ವಕರ್ತಾನ ಕ್ರಿಯತೆ ತಮ್ ನಮಾಮಿ ರಮಾಪಿ, ಹೇಳಿದ್ದು ಹೇಳಿದ್ದೆ ದಾಸ್ತತ್ವತ್ತ, ನೈವೇದ್ಯ ಮಾಡಿದ್ದು ಮಾಡಿದ್ದೆ. ಸರ್ವಕರ್ತಾನ ಕ್ರಿಯತೆ ತಮ್ ನಮಾಮಿ ರಮಾಪತಿ ಅಗುಣ ಆಯುಗುಣೋದ್ರೇಕ, ಎಂಥ ಪ್ರಮೇಯ ದಾಸ್ತತ್ವತ್ತ, ಅಗುಣ ಆಯುಗುಣೋದ್ರೇಕ ಸ್ವರೂಪಾಯ ಅಧಿಕಾರಿಣೇ ವಿದಾರಿತಾರಿ ಸಂಘಾಯ ವಾಸುದೇವಾಯ ತೇ ನಮಃ. ದಾಸ್ತತ್ವೋತ್ತರ ಹೇಳಿದ್ದು ಹೇಳಿದ್ದೆ, ನೈವೇದ್ಯ ಮಾಡಿ ದಾಸ್ತತ್ವೋತ್ತರ ಏನು ಹೇಳಿದ್ದಾರೆ ಶ್ರೀಮದಾಚಾರ್ಯ. ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ನಾವು ಗೈಡ್ಲೈನ್ ಕೊಟ್ಟಿದ್ದಾರೆ ದಾಸ್ತತ್ವೋತ್ತರ, ಅದು ಕೇವಲ ನೈವೇದ್ಯದ ಮಂತ್ರ ಅಂತ ಮಾಡ್ಕೊಂಡ್ಬಿಟ್ಟಿದ್ದೆವು. ಅದಕ್ಕೋಸ್ಕರ ಇಷ್ಟೆಲ್ಲ ಆದ್ಮೇಲೆ ಏನಾಗೋಯ್ತು, ಈ ಅದಕ್ಕೋಸ್ಕರ ಯಾತಕ್ಕೆ ಬಂತು ಅಂದ್ರೆ, ಅವರಿಗೆ ನಮ್ಮ ಮೇಲೆ ಅಭಿಮಾನ ಇದೆ, ನಾವ್ಯಾಕೆ ಅವ್ರ ಬಗ್ಗೆ ಒದ್ದಾಡಬೇಕು, ನಾವ್ಯಾಕೆ ಶ್ರಾದ್ದಾದಿಗಳು ಮಾಡಬೇಕು? ಶ್ರಾದ್ದಾದಿಗಳು ಮಾಡ್ತಕ್ಕಂತಹ ಆ ಜೀವನಿಗಲ್ಲ, ಆ ಜೀವನದಲ್ಲಿ ಇದ್ದುಕೊಂಡು ಪರಮಾತ್ಮ ತಾನು ಈ ದೇಹವನ್ನೇನು ಸೃಷ್ಟಿ ಮಾಡಿದ್ದ, ಆ ಪರಮಾತ್ಮನಿಗೆ ನಾವು ಕೊಡ್ತಾ ಇದ್ದೀವಿ. ಆ ಕರೆಂಟ್ ಬಿಲ್ ಕೊಡ್ತಾಗ ಕರೆಂಟ್ ಬಿಲ್ ಕಟ್ತೀವಲ್ಲ, ಹಾಗೆ ಈ ಸಕಲ ಜೀವರಾಶಿಗಳು, ಇಂದ್ರಿಯಗಳೆಲ್ಲ ಬಲ್ಬ್ಗಳು, ಈ ಎಲೆಕ್ಟ್ರಾನಿಕ್ ವಸ್ತುಗಳು ಇದ್ದಾಗೆ ಅಲ್ಲಿ ಒಳಗೆ ಭಗವಂತ ತಾನು ತಾನು ವಿದ್ಯುತ್ ಶಕ್ತಿಯಂತೆ ಪ್ರವೇಶ ಮಾಡಿ ಪ್ರಕಟ ಮಾಡಿದ್ದಕ್ಕೆ ಅವನಿಗೆ ನಾವು ಕಟ್ಟಬೇಕಷ್ಟೇ ಹೊರತು ಇನ್ಯಾರೆ ಯಾರಿಗೂ ಅಲ್ಲ. ಹಾಗೆ ಅದಕ್ಕೋಸ್ಕರ ಈ ರೀತಿ ತಪ್ಪಿ ತತ್ವಮಿನಸ್ಮೈನೋದ ಬಿಂದುಮ್ನ ತಂದನು. ಯಾರಿಗೆ ಒಂದು ಅಗಳನ್ನ ಕೊಟ್ಟರು ಆ ವ್ಯಕ್ತಿಗೆ ಅಂತ ಕೊಡಬೇಡ ಅಂತಾರೆ ಆಚಾರ. ಮತ್ತೆ ಯಾರಿಗೆ? ಅಂತರ್ಯಾಮಿದ ಪರಮಾತ್ಮನಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳು. ಪರಮಾತ್ಮನಿಗೆ ಕೊಡ್ತಾ ಇದ್ದ ಆಗ ನಿಂಗೆ ಯಾವ ದೋಷವೂ ಬರಲ್ಲ, ತಗೊಂಬೋನೆ ಅವನು ಪರಮಾತ್ಮ. ಅದು ತತ್ಪ್ರೀ ತತ್ವ ಮಿನ ಅನ್ಯಸ್ಮೈನೋದ ಬಿಂದುಮ್ನ ತಂಡಲಿವೆ ಅಂತ ಆಚಾರ್ಯರ ಮಾತು. ಯಾರಿಗೆ ಒಂದು ಎತ್ತಿ ದನಕ್ಕೆ ಒಂದು ಹುಲ್ಲು ಹಾಕು, ಅಂತರ್ಯಾಮಿಯ ಸ್ವಾಮಿ ನೀನು ಪ್ರೀತನಾಗು. ಯಾರಿಗೆ ಅದಕ್ಕೆ ಮಕ್ಕಳಾಡಿಸುವಾಗ ಮಡದೇವಳ ಅಕ್ಕರಿಗೆ ನಿಲ್ಲುವಾಗ ಹಯ ಪಲ್ಲಕ್ಕಿಗೆ ನೀ ಹಗಲು ರಾತ್ರಿ ದೇವರ ಪೆಟ್ಟಿ ಮುಂದೆ ಕೂತಿರು ಅಂತ ಹೇಳಲು, ನಿನ್ನ ಹೆಂಡತಿ ಮಕ್ಕಳ ಜೊತೆಗೆ ಇರು, ನೀನು ಇರೋವಾಗ ನೀ ಬೇಕಾದ ಸುಖ ಅನುಭವಿಸುವಾಗ ಅಂತರ್ಯಾಮಿದ ಪರಮಾತ್ಮಗೆ ಎಂಬ ಜ್ಞಾನ ಇರಲಿ ಅಷ್ಟು. ನೀನು ಅನುಭವಿಸುವಾಗಲೂ ಸ್ವಾಮಿ ಕೃಷ್ಣ ನೀ ಪ್ರೀತನಾಗಿದ್ದು ನಿನ್ನ ಪೂಜಾ ಬೇಕಾದ ತಂದುಕೊಡು ಅಂತರ್ಯಾಮಿಯ ಸ್ವಾಮಿ ನೀನು ಪ್ರೀತಿ. ಏನ್ ಗಂಟು ಹೋಯ್ತಿದ್ದ ದುಡ್ಡು ಖರ್ಚಿಲ್ಲ, ನಮ್ ಬಿಗುಮಾನಲ್ಲ ಅದೇ ಬಂದಿರು. ನಮ್ಮ ಸ್ವಾತಂತ್ರ್ಯ ಕೊಟ್ಟಾನ ದೇವರು, ದತ್ತ ಸ್ವಾತಂತ್ರ್ಯ ಕೊಟ್ಟು ಬಿಟ್ಟಾನ ನಮಗೆ. ದತ್ತ ಎಂಬೋ ಪದ ನಮ್ಮ ಮೋಹಗೊಳಿಸ್ತಾನೆ. ಅದಕ್ಕೋ ಸ್ವಾತಂತ್ರ್ಯ ನಮ್ಮ ನಾಮ ತದ್ರೂಪೇಣ ಜೀವ ಪ್ರವೇಶ ಅಂತ ಆಚಾರ. ಸ್ವಾತಂತ್ರ್ಯ ನಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿಲ್ಲ ದೇವರು, ಮತ್ತೇನು ಸ್ವಾತಂತ್ರ್ಯ? ಸ್ವತಂತ್ರ ಅಂಬುದು ಭಗವಂತನ ರೂಪ. ರಾಮ ಕೃಷ್ಣ ನೃಸಿಂಹ ವೇದವ್ಯಾಸ ಪರಶುರಾಮ ಅಂತಕ್ಕಂತಹ ರೂಪಗಳು, ಹಾಗೂ ಇಚ್ಛಾ ಜ್ಞಾನ ಕ್ರಿಯಾ ಸ್ವಾತಂತ್ರ್ಯ ಇವೆಲ್ಲ ಭಗವಂತ ಇವೆಲ್ಲ ಭಗವಂತನ ರೂಪಗಳು. ಭಗವಂತನ ರೂಪ ನನ್ನಲ್ಲದೆ ನಾವು ಐಕ್ಯವಾದಿಗಳೇ ಹಾಗಾದ್ರೆ ಅದು ನನ್ನಲ್ಲದೆ ಅಂತಂದ್ರೆ ಅದೇ ಐಕ್ಯವಾದಿಗಳು ಅಂತಂದು ಮತ್ತೇನು ಒಳಗ ಪ್ರವೇಶ ಮಾಡಿದ್ದಾನೆ ಸ್ವಾತಂತ್ರ್ಯ ರಾಜಮಾನ ಸದ್ರೂಪೇಣ ಜೀವ ಪ್ರವೇಶ ಹಾಗೆ ಜೀವನದಿದ್ದಲ್ಲಿ ಅನಾದಿಯಿಂದ ಇದ್ದಾನೆ ಅದಕ್ಕೋಸ್ಕರವಾಗಿ ಸ್ವಾತಂತ್ರ್ಯ ನಮ್ಗೇನು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಾಗ ನೀನು ಮಾಡಿದ್ದೇನೆ ನೀನು ಮಾಡು ಅಂತ ನಮಗ್ ಕೊಟ್ಟಿಲ್ಲ ತಾನು ಒಳಗ ಪ್ರವೇಶ ಮಾಡಿ ತತ್ರ ಅದನ್ನು ಪ್ರಕಟ ಮಾಡ್ತಾ ಇದ್ದಾನೆ ಎಷ್ಟೊತ್ತು ಪರಮಾತ್ಮ ಕೊಟ್ಟಿದ್ದ ಇಷ್ಟೆಲ್ಲ ಹೇಳಿ ಆಮೇಲೆ ಅವನು ಹೊರತು ಹೋಗ್ಬಿಟ್ಟು ಇವನು ಏನ್ ಮಾಡ್ತಾನೆ ವೈರಾಗ್ಯ ಬಂದ್ಬಿಡ್ತೇನೆ ಇವನಿಗೆ ಯಾರಿಗೆ ಚಿತ್ರಕೇತರಾಜನಿಗೆ ಚಿತ್ರಕೇತರಾಜನಿಗೆ ಬಂದ ಮೇಲೆ ಅದೇ ಬೀಟ್ ಐರನ್ ಅನ್ ಇಟ್ ಈಸ್ ಹಾಟ್ ಅಂತ ನಾಡ್ದು ನೋಡಿದ್ರು ಆಗ ನೋಡಿ ವೈರಾಗ್ಯ ಬಂದದ್ದು ಇವನಿಗೆ ವೈರಾಗ್ಯ ಎರಡು ರೀತಿಯಲ್ಲಿ ಬರುತ್ತೆ ಭಗವದ್ ಜ್ಞಾನ ಬಂದಾಗಲೂ ವೈರಾಗ್ಯ ಬರುತ್ತೆ ಭಗವಂತ ಯಥಾವತ್ತಾಗಿ ತಿಳಿದುಕೊಂಡಾಗ ಆಗ ವೈರಾಗ್ಯ ಬರ್ತದೆ ಇನ್ನು ವಿವಿಧ ಸಾಂಸಾರಿಕ ದುಃಖದರ್ಶನೇನ ವಿರಕ್ತ ಶಾಂತರು ಸಂಸಾರದಲ್ಲಿ ಅನೇಕವಾದ ದುಃಖಗಳನ್ನು ನೋಡಿ ಅದರಿಂದನೂ ವೈರಾಗ್ಯ ಬರುತ್ತೆ ಅದು ಈ ವೈರಾಗ್ಯ ಶಾಶ್ವತವಲ್ಲ ಸಂಸಾರದಲ್ಲಿ ಅನೇಕ ದುಃಖಗಳನ್ನು ಅನುಭವಿಸಿ ಬಂದ ವೈರಾಗ್ಯ ಇದೆ ಅದು ಶಾಶ್ವತವಲ್ಲ ಮತ್ತೆ ಅಲ್ಪನೇ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿ ಛತ್ರಿ ಇರ್ತಿರು ಸಮಾಚಾರ ಮತ್ತೆ ಐಶ್ವರ್ಯ ಬಂತು ಮತ್ತೆ ಅಹಂಕಾರ ಬಂದೇ ಬಿಡ್ತು ಅದೇ ಭಗವದ್ ವಿಷಯವಾದ ಜ್ಞಾನದಿಂದ ಬಂದ ವೈರಾಗ್ಯ ಅಂದ್ರೆ ಅದು ಶಾಶ್ವತವಾದ ವೈರಾಗ್ಯ ಆ ವೈರಾಗ್ಯ ಬರಲಿಕ್ಕೆ ಭಗವದ್ವೇಷ ಜ್ಞಾನವನ್ನು ನಾವು ತುಂಬಬೇಕು ಅಷ್ಟೇ ಹೊರತು ಬರೇ ಸುಮ್ಮನೆ ಏನೋ ಹೇಳ್ಕೋತ ಹೋದ್ರೆ ಇಟ್ಸ್ ಆಫ್ ನೋ ಯೂಸ್ ನಮ್ ಬೇಕು ನಮ್ ಉಪಯುಕ್ತವಾದ ತಂದ ಈಗ ಅದಕ್ಕೋಸ್ಕರ ನಮಗೆ ಉಪಯುಕ್ತವಾದ ಜ್ಞಾನ ಏನ್ ಹಾಗಾದ್ರೆ ಭಗವಂತನ ಜ್ಞಾನ ಅಂತಕ್ಕಂತಹದ್ದೇನಿದೆ ಅವನು ತಂದಿದ್ದಾನೆ ಸತ್ಸಂಕಲ್ಪ ತೀರ್ಮಾನ ಮಾಡಿದ್ದಾನೆ ಅದನ್ನು ಬದಲು ಮಾಡ್ಲಿಕ್ಕೆ ಯಾರ ಕೈಲಾಗಲ್ಲ ನಾನ್ಯಾಕೆ ಒದ್ದಾಡಬೇಕು ಅವನ ಇಚ್ಛೆ ಇತ್ತೇ ಆಗ್ತದೆ ನನ್ನಿಂದ ಪ್ರಯತ್ನ ಮಾಡಿಸಿಕೊಡ್ತಾನೆ ಇಚ್ಛೆ ಇಲ್ಲ ಆಗಲ್ಲ ಈ ಜ್ಞಾನ ಬರು ಹೀಗಂದ್ರೆ ನಿಷ್ಕ್ರಿಯ ಆಗ್ತಾರೆ ಇಲ್ಲ ನಿಷ್ಕ್ರಿಯತೆ ಅಂತಕ್ಕಂತಹದ್ದು ಇಲ್ಲೇ ಇಲ್ಲ ನಿಷ್ಕ್ರಿಯತೆ ಅಂತಕ್ಕಂತಹದ್ದು ಜಗತ್ತು ಯಾಕೆ ಕೃಷ್ಣ ಹೇಳಿದ ಭಗವದ್ಗೀತೆಯಲ್ಲಿ ನಹಿ ಕಚ್ಚಿ ಕ್ಷಣಮಪಿ ಜಾತಿ ತಿಷ್ಟೆತ್ತ ಅಕರ್ಮ ಕೃತೆ ಸ್ವಲ್ಪ ನಮ್ಗೆ ಇಲ್ಲಿ ಏನಾಗಿದೆ ಅಂದ್ರೆ ಬೇಕಾದಷ್ಟು ಆಗ್ತಾ ಇದೆ ಔಟ್ ಆಫ್ ಸಿಲೆಬಸ್ ಆಗ್ತಾ ಇದೆ ಸಿಲೆಬಸ್ ಬೇರೆ ಆಗ್ತಾ ಇರೋದೇ ಬೇರೆ ಸಿಲೆಬಸ್ ಏನ್ ಹಾಗಾದ್ರೆ ಸಿಲೆಬಸ್ ಏನ್ ಹಾಗಾದ್ರೆ ಯಾವ ಸಿಲೆಬಸ್ ಅಂತಕ್ಕಂತಹದ್ದು ನಮಗೆ ಗುರಿ ಬಗ್ಗೆ ನಮ್ಗೆ ಯಾರಿಗೂ ಅಪನಂಬಿಕೆ ಇಲ್ಲ ಗುರಿ ಬಗ್ಗೆ ನಮ್ಗೆ ಯಾರಿಗೂ ಅಪನಂಬಿಕೆ ಅಂತಕ್ಕಂತಹದ್ದಿಲ್ಲ ನಾವು ಯಾರನ್ನು ಹೊಂದಬೇಕು ಭಗವಂತನನ್ನು ಹೊಂದಬೇಕು ಸಂಸಾರದಿಂದ ಮುಕ್ತರಾಗಬೇಕು ನಮ್ಮ ಮೋಕ್ಷ ಎಲ್ಲರಿಗೂ ಮೋಕ್ಷಾಪೇಕ್ಷೆ ಯಾರಿಗಿಲ್ಲ ಸ್ವಸ್ವರೂಪ ಆನಂದ ಆವಿರ್ಭಾವ ಆಗ್ತೇನೆ ಅಂದ್ಬಿಟ್ಟು ಯಾರಿಗೂ ಮೋಕ್ಷಾಪೇಕ್ಷೆ ಇಲ್ಲ ಮೋಕ್ಷ ಅಂದ್ರೆ ಭಗವಂತನ ಸಾನ್ನಿಧ್ಯವನ್ನು ಹೊಂದಕ್ಕಂಥದ್ದು ಭಗವಂತನ ಹತ್ತಿರ ಹೋಗ್ತಕ್ಕಂಥದ್ದು ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಸಾಯುಜ ಅಂತ ನಾಲ್ಕು ಥರ ಮೋಕ್ಷಗಳು ಅದಕ್ಕೆ ಮೋಕ್ಷ ಅಂತ ಹೇಳ್ತೀನಿ ಅದಕ್ಕೋಸ್ಕರವಾಗಿ ಈ ಮೋಕ್ಷಾಪೇಕ್ಷೆ ನಾವು ಆ ಗುರಿ ಬಗ್ಗೆ ಯಾರನ್ನು ಹೊಂದಬೇಕು ಎಂಬುದಲ್ಲಿ ನಮ್ಮಲ್ಲಿ ಯಾರಲ್ಲೂ ಸಂಶಯವಿಲ್ಲ ಆದ್ರೆ ಹೌ ಟು ರೀಚ್ ಇಟ್ ಎಂಬುದು ನಮ್ಮಲ್ಲಿ ಬಂದಿರ್ತದೆ ಬೇಕಾದದೋ ಅಲ್ಲಿ ಅಲ್ಲದೆ ಇದೆ ಅಂತ ಹೇಳ್ಬಿಟ್ಟು ಹ್ಯಾಕೆ ಹೋಗ್ಬೇಕು ಅಲ್ಲಿ ನಾವು ತಿಳ್ಕೋಬೇಕಾಗಿದೆ ಹೋಗ್ಬೇಕಾದದ್ದೇನು ಗುರಿ ಗೊತ್ತಾಗಿದೆ ಈಗ ಗುರಿ ಗೊತ್ತಾದ ಮೇಲೆ ಆಮೇಲೆ ಅದನ್ನ ನಾವು ಹ್ಯಾಗೆ ಮುಟ್ಟಬೇಕು ನಾವು ತಲುಪೋ ಮಾರ್ಗ ಏನು ಅದನ್ನ ನಾವು ಇಲ್ಲಿ ಉಪದೇಶ ಮಾಡಬೇಕಾಗಿದೆ ಉಪದೇಶ ಮಾಡಬೇಕಾದದ್ದೇನು ಪರಮಾತ್ಮ ಪ್ರೀತನಾಗುವುದಕ್ಕೆ ಏನ್ ಬೇಕೋ ಅದನ್ನು ಮಾಡಿ ಸಾಮಾನ್ಯವಾಗಿ ನಾವೇನ್ ಹೇಳ್ಬಿಡ್ತೀವಿ ನೀನು ವೇದೋಕ್ತವಾದ ಕರ್ಮಗಳು ಮಾಡಿದಾಗ ಪರಮಾತ್ಮ ಪ್ರೀತನಾಗ್ತಾನೆ ನೀನ್ ಮಾಡ್ತಿರ್ಬೇಕು ಪರಮಾತ್ಮ ಪ್ರೀತನಾಗ್ತಾನೆ ಅಂತ ನಾವು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತೀವಿ ಆದರೆ ವೇದೋಕ್ತವಾದ ಕರ್ಮಗಳಿಗೆ ಭಗವಂತ ಪ್ರೀತನಾಗ್ತಾನೇನು ಇಲ್ಲ ಯಾವಾಗ ಜ್ಞಾನ ಇದ್ದಾಗ ಪ್ರೀತನಾಗ್ತಾನೆ ಜ್ಞಾನ ಇದ್ದಾಗ ಪ್ರೀತನಾಗ್ತಾನೆ ಜ್ಞಾನ ಇಲ್ಲದೆ ಹೋದಾಗ ಭಗವಂತ ಪ್ರೀತನಾಗಲ್ಲ ತಾನು ಕೂಲಿ ಕೊಟ್ಬಿಡ್ತಾನೆ ಅಷ್ಟೇ ನಮ್ಗೆ ಯಾವ ಜ್ಞಾನ ನಾವು ಮೊದಲೇ ನಿವೃತ್ತ ಮಾರ್ಗ ಕಚ್ಚಿತೋ ಭಗವಾನ್ ಮೊದಲೇ ಪ್ರಾರಂಭಕ್ಕೆ ಹೇಳಿದ ಮೊದಲನೇ ಶ್ಲೋಕನ ಇದು ನಿವೃತ್ತ ಮಾರ್ಗ ಅಂತಕ್ಕಂತ ಮೊದಲು ಯಾವುದು ನಿವೃತ್ತ ಕರ್ಮ ಅಂದ್ರೆ ಭಗವಂತ ನನ್ನೊಳಗೆ ನಿಂತ್ಕೊಂಡು ಮಾಡ್ತಾ ಇದ್ದಾನೆ ಮಾಡಿಸ್ತಾ ಇದ್ದಾನೆ ಇಲ್ಲ ತಾನೇ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ಯಾತಕ್ಕೆ ನನ್ನ ಕರ್ಮ ಕಳೆಯೋದಕ್ಕೋಸ್ಕರ ಮಾಡ್ತಾ ಇದ್ದೇನೆ ಇದೆಲ್ಲೂ ತನ್ನ ಪೂಜಾ ಅಂತ ಭಗವಂತನೇ ತಿಳ್ಕೊತಾ ನಾವು ಹೇಳಬೇಕಾದಿಲ್ಲ ಎಲ್ಲವೂ ಭಗವಂತನ ಪೂಜಾ ಅಂತ ತಿಳ್ಕೊತಾ ಇದ್ದೇನೆ ಭಗವಂತ ನಮ್ಮ ಪಾತ್ರ ಇದು ನಿನ್ನ ಪೂಜಾ ಇದು ನಿನ್ನ ಪೂಜಾ ಅಂದ್ಬಿಟ್ಟು ಮುಗಿದೇ ಹೊರತು ಪೂಜಾ ಪ್ರತಿ ಕ್ಷಣದಲ್ಲೂ ನಮ್ಮ ದೇಹದಲ್ಲಿ ನಡೀತಾ ಇದೆ ನಮ್ಮ ಬಿಂಬನ ಪೂಜೆಯನ್ನ ಪ್ರತಿ ಕ್ಷಣವೂ ದೇಹದಲ್ಲಿ ನಡೀತಾ ಇದೆ ಪರಮಾತ್ಮ ತಾನೇ ತತ್ವಾಭಿಮಾನಿ ದೇವತೆಗಳಲ್ಲಿದ್ದು ವರ್ಣಾಭಿಮಾನಿ ದೇವತೆಗಳಲ್ಲಿದ್ದು ತನ್ನ ಪೂಜೆಯನ್ನು ತಾನೇ ಮಾಡಿಕೊಳ್ತಾ ಇದ್ದಾನೆ ಪರಮಾತ್ಮ ನಮ್ಮ ಪಾತ್ರ ಏನು ಸ್ವಾಮಿ ಇದು ನಿನ್ನ ಪೂಜಾ ಇದು ನಿನ್ನ ಪೂಜಾ ಇದು ನಿನ್ನ ಪೂಜಾ ಅಂದ್ಬಿಟ್ಟು ಮುಗಿದೇ ಹೊರತು ಹೌದು ಭಗವಂತ ತನ್ನ ಪೂಜೆಯನ್ನು ತಾನು ಮಾಡಿಕೊಂಡು ನಮಗೆ ಯಾವ ಪುಣ್ಯ ಬರ್ತದೆ ಅಂತ ಒಂದು ಪ್ರಶ್ನೆ ಪೂಜೆ ನಾವು ಮಾಡಬೇಕಪ್ಪ ಪೂಜೆ ನಾವು ಮಾಡಿದ್ರೆ ನಾವು ಪೂಜೆ ಬರ್ತೇನೆ ತೊಪ್ಪಿಕೊಂಡಂತೆ, ಭಗವಂತ ತನ್ನ ಪೂಜೆಯನ್ನು ತಾನೇ ಮಾಡ್ಕೋತಾ ಇದ್ರೆ ಪೂಜೆ ಅಂದ್ರೆ ನಮ್ಮ ಪುಣ್ಯ ಬರ್ತೇ ಅಂದ್ರೆ ಇದನ್ನ ಯಾರನ್ನ ನಂಬಲಿಕ್ಕೆ ಸಾಧ್ಯವೇ ಅಂದಾಗ ಒಂದು ಲೌಕಿಕ ಉದಾಹರಣೆಗಳು. ಈಗ ನಾವು ಸ್ವಾಮಿಗಳು ಕರೆಸ್ತೀವಿ ಮನೆಗೆ, ಭಿಕ್ಷಾಕ್ತಿ ಅಂತ ಕರೆಸ್ತೀವಿ. ಕರೆಸಿದ ಕೂಡಲೇ ಮನೆಯೆಲ್ಲ ಅವರ ಸುಪದ್ ಬಿಟ್ಕೊಟ್ಬಿಡ್ತೀವಿ, ಮುಗಿದೋಯ್ತು. ನಾವು ಮನೆಯೆಲ್ಲ ಆಗೋತಿ ಎಲ್ಲ ಆಕ್ರಮಿಸ್ಕೊಂಡ್ಬಿಡ್ತಾರೆ. ಆಕ್ರಮಿಸ್ಕೊಂಡ ಮೇಲೆ ನಾವೆಲ್ಲೋ ಒಂದು ಮೂಲಿಗಳು ಕೂತಿರ್ತೀವಿ. ಪೂಜೆ ಮಾಡಿದವರು ಸ್ವಾಮಿಗಳು, ಅಡುಗೆ ಮಾಡಿದವರು ಸ್ವಾಮಿಗಳು ಕಡಿಯೋರು, ಬಡಿಸ್ತೇವರು ಸ್ವಾಮಿಗಳು ಕಡಿಯೋರು, ಎಲ್ಲ ಮಾಡಿದ್ರು. ಅವರ ಆ ಕಡೆಗೆ ಹೋದ್ಮೇಲೆ ನನಗೆ ಪುಣ್ಯ ಯಾಕೋ ಇಷ್ಟು ದಾನ್ಲೇ, ನನಗೆ ಪುಣ್ಯ ಏನ್ ಮಾಡಿ ಇಂತ ಪುಣ್ಯ ಬಂತು ನಿಮಗೆ, ನೀನ್ ಏನ್ ಮಾಡಿ ಇಂತ ಪುಣ್ಯ ಬಂತು, ಏನೇನ್ ಮಾಡಿ, ಒಂದು ಹೂವು ಏರಿಸಿಲ್ಲ, ಒಂದು ತುಳಸಿ ಏರಿಸಿಲ್ಲ, ಒಂದು ಅಭಿಷೇಕ ಮಾಡಿಲ್ಲ, ಕೊಳೆ ಅಭಿವೃದ್ಧಿಯನ್ನು ತಂದು ಕೊಟ್ಟಿಲ್ಲ, ಎಲ್ಲ ಸ್ವಾಮಿಗಳು ಶಿಕ್ಷಣ ಮಾಡಿದ್ರು, ಪೂಜೆ ಸ್ವಾಮಿಗಳು ಮಾಡಿ, ನಿನಗೆ ಹಾಗ ಬಂತು. ಹೌದಲ್ಲ, ಏ ಹಾಗಲ್ಲ, ನಾನು ವಾಸವಾಗಿದ್ದ ಮನೆಯಲ್ಲಿ ಬಂದು ಅವರು ಮಾಡಿದ ಮನೆಯ ಸಂಬಂಧ ನನಗೂ ಹೆಚ್ಚಿಂತಿದ್ದ ಪುಣ್ಯ ಬಂತು ಅಂತೀವಿ ನಾನು. ಅದೇ ಸ್ವಾಮಿಗಳು ಮಾಡಿದ ದಿವಸ ಪಕ್ಕದ ಮನೆಗೆ ಬಂದು ಪೂಜೆ ಮಾಡಿ ನಮ್ಮ ಸಂಬಂಧ ಇಲ್ಲ ಅಂತೀನಿ. ಪಕ್ಕದ ಮನೆ ಬಂದು ಅದೇ ಸ್ವಾಮಿಗಳು ಬಂದು ಪೂಜಾ ಮಾಡಿದ್ರೆ ನಮ್ಮ ಸಂಬಂಧ, ಯಾಕೆ ನಮ್ಮನೆಯಲ್ಲ, ಇದು ನಮ್ಮನೆಯಲ್ಲ, ಅದು ನಮ್ಮನೆಯಲ್ಲ, ಆದ್ರೆ ಸದ್ಯಕ್ಕಂತೂ ನಮ್ಮನೆ ಅಂತ ಹೇಳ್ತಿರ್ತೀವೋ, ನಾವು ಬಾಡಿಗೆ ಮನೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಮ್ಮನೆ ಅಂತ ಹೇಳ್ತೀವಿ. ನಾನು ವಾಸವಾಗಿದ್ದ ಮನೆಯಲ್ಲಿ ಬಂದಿದ್ ಮಾಡಿದ್ರಿಂದ ಆ ಮನೆಯ ಸಂಬಂಧದಿಂದ ನನಗೂ ಹೆಚ್ಚಿನ ಪುಣ್ಯ ಬಂತು ಅಂದ್ರೆ ಈ ಮನೆ ಇವತ್ತಲ್ಲ ನಾವು ಬಿಟ್ಟು ಹೋಗ್ತಾ. ಆದ್ರೆ ಅನಾದ್ಯನಂತ ಕಾಲದಿಂದ ಸ್ವರೂಪ ದೇಹದಲ್ಲಿ ಪರಮಾತ್ಮ ತಾನಿದ್ದಾನೆ, ಜೀವನೂ ಇದ್ದಾನೆ, ಲಿಂಗದೇಹದಲ್ಲೂ ಇದ್ದಾನೆ, ಎಲ್ಲಾ ದೇಹದಲ್ಲಿದ್ದು ತನ್ನ ಪೂಜೆಯನ್ನು ತಾನು ಮಾಡ್ಕೊತಾ ಇದ್ದೇನೆ. ನಿನ್ನ ಪೂಜಾ ಅಂದ್ರೆ ನಮ್ಮ ಪುಣ್ಯ ಬರಲೇನು, ಬಂದೇ ಬರ್ತೇನೆ, ಬಂದೇ ಬರ್ತೇವೆ. ಅದಕ್ಕೋಸ್ಕರವಾಗಿ ಪೂಜ್ಯ ಪೂಜಕ ಭಾವೇನ ಯೋ ಹರಿಂ ವ್ಯಕ್ತಿ ಇದೆ ಭಾಗವತ ಸಂದೇಶ. ಪೂಜ್ಯನೋ ಮನೆ ಪೂಜಕನು, ಇಷ್ಟೆಲ್ಲ ಆದ ಮೇಲೆ ಏನಾಗ್ಬಿಡ್ತು, ಈ ಜ್ಞಾನದಿಂದ ವೈರಾಗ್ಯ ಬರಬೇಕು. ವೈರಾಗ್ಯ ವಿಗತಃ ರಾಗ ಅಂತೇವೆ, ಹೋಗಲಾಡಿಸಲ್ಪಟ್ಟ ಅಪೇಕ್ಷೆ ಬಿಡೋದೇ ವೈರಾಗ್ಯ. ನಾವು ವೈರಾಗ್ಯ ಪದಾರ್ಥಗಳು ಬಿಡೋದು ವೈರಾಗ್ಯ, ಅದು ಉದರ ವೈರಾಗ್ಯ ಅಂತ ಹೇಳ್ಬಿಟ್ರು ಪುರಂದರಸ. ಪದಾರ್ಥಗಳು ಬಿಡಿಸತಕ್ಕಂತಹದ್ದು ಜ್ಞಾನಕ್ಕೆ ಟೋಪಿ ಹಾಕೋ ವೈರಾಗ್ಯ ಅಷ್ಟೇ ಹೊರತು ನಿಜವಾದ ನಿನ್ನ ಆತ್ಮೋದ್ಧಾರಕ್ಕೆ ಯೋಗ್ಯವಾದ ವೈರಾಗ್ಯ ಅಲ್ಲ ಅಂದ್ರು. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲಿ ಲೇಷ ಭಕುತಿಯಿಲ್ಲ, ಉದರ ವೈರಾಗ್ಯವಿದು. ಉದಯ ಕಾಲದೊಳೆದ್ದು ಗಡಗಡ ನಡುಗುತ ನದಿಯಲ್ಲಿ ಮಿಂದೆ ಬೆಂದೇಳುತ್ತಲಿ, ಮದ ಮಾತ್ಸರ್ಯವ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯ ತೋರುತ ಉದರ ವೈರಾಗ್ಯವಿದು. ಮದ ಮಾತ್ಸರ್ಯ ಬಿಡ್ಲಿಕ್ಕೆ ಸಾಧ್ಯವೇನ್ರಿ? ಎಲ್ಲ ದೇವರು ಕೊಟ್ಟಾಗ ಮದ ಮಾತ್ಸರ್ಯ ಯಾಕೆ ಬರಲಿಲ್ಲ? ಭಗವದ್ ಜ್ಞಾನವಾದಾಗ ಮದ ಮಾತ್ಸರ್ಯ ತಾನಾಗಿ ಕಡಿಮೆ ಆಗ್ತದೆ. ಮದಮಾಶ್ಚರ್ಯ ಅದು ದೇಹದಂಡನಿಂದಾಗಲ್ಲ, ಉಪವಾಸಾದಿಗಳಿಂದಾಗಲ್ಲ, ಭಗವದ್ವಿಷಿಕವಾದ ಜ್ಞಾನದಿಂದ. ಮದ ಯಾವುದು? ಅನ್ನ ಮದ ಅರ್ಥ ಮದ ಆಗಿ ಅನ್ನ ಹೇಳಿದೆ. ಇವ್ಯಾವು ನನ್ನಲ್ಲೋ, ದೇವರು ನನ್ನಲ್ಲಿ ಇಟ್ಟಿರೋವರೆಗೂ ಅಷ್ಟೇನೆ, ಅವನು ಯಾವಾಗ ತಗೋತಾನೋ ಗೊತ್ತಿಲ್ಲ ಅದನ್ನ. ಇದೆಲ್ಲ ನಿಂದು ಸ್ವಾಮಿ, ಇದೆಲ್ಲ ನಿಂದು, ಏನೇ ಪ್ರಕಟವಾಗಿ ಈ ದೇಹದ ಅದೆಲ್ಲ ನೀನು ಒಳಗೆ ನಿಂತ್ಕೊಂಡು ಮಾಡಿ ಸ್ವಾಮಿ ಕೃಷ್ಣ ನೀನು ಪ್ರೀತ. ಇದು ಬಂದಾಗ ಒಳಗೆ ನಿಂತ್ಕೊಂಡು ಅವನು ಮಾಡೇ ನಮ್ಮ ಮಗ ಯಾಕೆ ಬರ್ತೇ ಬರದೇ ಇಲ್ಲ, ನಾನು ಮಾಡಿನಿ ಅಂದಾಗ ಮದ ಬರ್ತೇನೆ, ಅವನು ನಿಂತ್ಕೊಂಡು ಮಾಡಿದನೆ ಇಂದ ಮದ ಬರ್ತೇನೆ ಇಲ್ಲ. ಆದ್ರೆ ಹೇಳ್ಕೊತೀವಿ ನಾವು, ಯುದ್ಧ ಸಾಯ್ತು, ಯುದ್ಧದಾಗ ಗೆದ್ದವರೆಲ್ಲ ಯುದ್ಧ ಮಾಡಿ ಗೆದ್ದವರೆಲ್ಲ ಸೈನಿಕರು, ರಾಜ ಏನಂತ ರಾಜ ಗೆದ್ದ ಅಂತ ಹೇಳ್ತಾನೆ ನೋಡಿ. ಯಾಕೆ ಯುದ್ಧ ಮಾಡಿದವರು ಯಾರು? ಸತ್ತೋ ಎಷ್ಟು ಪಾಪ, ಇವರು ಕಷ್ಟಪಟ್ಟು ಯುದ್ಧ ಮಾಡಿ ಗೆದ್ದ ಜಯ ಸಂಪಾದನೆ ಮಾಡಿಕೊಟ್ಟವರು ಸೈನಿಕರಾದರೆ ರಾಜ ಗೆದ್ದ ಅಂತ ಹೇಳ್ತೀವಿ ಹೊತ್ತು ಸೈನಿಕರು ನಮ್ಮ ಮೂಡಿ ಹೊತ್ಬಿಡ್ತೀವಿ. ಹಾಗೆ ಭಗವಂತ ತಾನು ಒಳಗೆ ನಿಂತ್ಕೊಂಡು ಮಾಡ್ತಾ ಇದ್ರೆ ಏಂ ಕರ್ತರಿ ದೇವೇಶ ಕರ್ತ ಅಹಮಿತಿ ಮನ್ಯತೆ ತೇನ ಸಂಸರತೆ ಜೀವ. ನೂರಾರು ನಿರವಕಾಶ ಬಾಕಿ, ಯಾವುದೋ ಎರಡು ಸಾವಕಾಶ ಬಾಕಿ ಇರ್ತದೆ, ಇರಲ್ಲ ಅಂತಲ್ಲ. ಬ್ರಹ್ಮಸೂತ್ರ 564 ಸೂತ್ರದಲ್ಲಿ 4 ಸೂತ್ರ ಮಾತ್ರ ಮೇಲ್ನೋಟಕ್ಕೆ ಅಭೇದ ಇಲ್ಲೇ ರೀ, 564 ಸೂತ್ರ ಭೇದ ಪರವೇ ಇದ್ದಾಗ. ಆದ್ರೆ ಮೇಲ್ನೋಟಕ್ಕೆ ಆ 4 ಸೂತ್ರ ಹಿಡ್ಕೊಂಡು ಜೀವ ಪರಮಾತ್ಮ ಅಭೇದವನ್ನು ಇಲ್ಲ. ಹಾಗೆ ನಾವು ಕೂಡ ನೂರಾರು ನಿರವಕಾಶ ವಾಕ್ಯಗಳು ಇರುವಾಗ ಸಾವಕಾಶ ವಾಕ್ಯ ಇರ್ತೀವಿ, ಇರಲ್ಲ ಅಂತಲ್ಲ. ಯಾಕೆ ದೈತ್ಯ ಮೋಹನಾರ್ಥವಾಗಿ ವೇದವ್ಯಾಸದೇವರ ಸಾವಕಾಶ ವಾಕ್ಯ ಹಾಕಿರ್ತಾರೆ ದೈತ್ಯರಿಗೆ, ಅವರಿಗೆ ಮೋಹನಾರ್ಥವಾಗಿ ವೇದವ್ಯಾಸದೇವರಿಗೆ ಸಾವಕಾಶ ವಾಕ್ಯ ಹಾಕಿರ್ತಾರೆ. ತಾಮಸ ರಾಜಸ ಪುರಾಣ ತಾಮಸ ಅದನ್ನು ತಗೋಬಾರದು. ಅದಕ್ಕೆ ಹೇಳ್ಬಿಟ್ಟು ಇಷ್ಟೆಲ್ಲ ಆದ್ಮೇಲೆ ವೈರಾಗ್ಯ ನಾರರು ಏನ್ ಮಾಡ್ತೇನೆ, ಓಂ ನಮಸ್ತೆ ಭಗವತೆ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಸ್ ಅಂತ ಈ ಮಂತ್ರ ಉದ್ದೇಶ ಮಾಡ್ತೇನೆ. ಅವನಿಗೆ ಯಾರಿಗೆ ಚಿತ್ರಕೇತರಾದನಿಗೆ ಒಂದು ನೀನು ನಮಸ್ಕಾರ ಮಾಡ್ತಾ ಇದ್ದೀನಿ, ವಾಸುದೇವ ರೂಪ ಆಗಿರ್ತಕ್ಕಂತಹ ಭಗವಂತನಿಗೆ ಧ್ಯಾನ ಮಾಡ್ತಾ ಇದ್ದೀನಿ, ಪ್ರದ್ಯುಮ್ನ ಅನಿರುದ್ಧ ನಮ್ಮ ಸಂಕರ್ಷ ಅಂದ್ರೆ ಈ ದೇಹಕ್ಕೆ ಉತ್ಪತ್ತಿ ಕಾರಣರಾಗಿರ್ತಕ್ಕಂತಹ ಐದು ಭಗವದ್ದು ಪ್ರದ್ಯುಮ್ನ ಸಂಕರ್ಷ ವಾಸುದೇವ ನಾರಾಯಣ ಅಂತಕ್ಕಂಥ ಅದಕ್ಕೆ ನಾವು ನಮಸ್ಕಾರ ಮಾಡ್ತಾ ಇದ್ದೀನಿ. ನಮೋ ವಿಜ್ಞಾನ ಮಾತ್ರ ಪರಮಾನಂದ ಮೂರ್ತಿ ಆತ್ಮಾರಾಮಯ ಶಾಂತಾಯ ನಿವೃತ್ತೆ ಇಷ್ಟೆಲ್ಲ ಹೇಳ್ಬಿಟ್ಟು ಆಮೇಲೆ ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾನುಭಾವಾಯ ಮಹಾವಿಭೂತಿಪತಿಯೇ ಸಕಲ ಸಾತ್ವಿಕ ಪರಿಹೃತ ನಿಖರ ನಿಖರ ಕರಮುಖ ಇಲ್ಲಿ ಈ ರೀತಿ ಪರಮಾತ್ಮಕ್ಕೆ ನಮಸ್ತೆ. ಈ ಮಂತ್ರನ್ನು ಉಪದೇಶ ಮಾಡ್ತಾರೆ ನಾರದರು. ಉಪದೇಶ ಮಾಡಿದ ಮೇಲೆ ಏನಾಗೋಗ್ಬಿಡ್ತು, ಏಳೇ ದಿವಸ ಈ ಮಂತ್ರಗಳೆಲ್ಲ ಜಪ ಮಾಡಿ ಹಗಲು ರಾತ್ರಿ ತಾನಿಟ್ಕೊಂಡು ಮಂತ್ರ ಎಲ್ಲ ಜಪ ಮಾಡಿದಂತೆ ಚಿತ್ರಕೇತರಾಜ ವೈರಾಗ್ಯ ಬಂದ ಮೇಲೆ ಭಕ್ತೇಯತಂ ಪ್ರಪನ್ನಾಯ ವಿದ್ಯಾಮಾದಿತ್ಯ ನಾರದ ಯಥಾವನ್ನು ಅಂಗಿರಸ ಸಾಕಮ್ಮೆ ತಾವು ಇನ್ನು ಚಿತ್ರಕೇತು ವಿದ್ಯಾಂ ತಂ ತಥಾ ನಾರದ ಭಾಷಿತಮ್ಮೆ ಧಾರಿಯಾಮಾಸ ಸುಮಹಿಸಂ ತಪ್ಪಿಷ್ಟ ಸಪ್ತರಾತ್ರ ಅಂತೆ ವಿನಯ ಕರ್ಮವನ್ನು ಏಳು ರಾತ್ರಿ ಹಗಲು ರಾತ್ರಿ ಈ ಮಂತ್ರ ಜಪ ಮಾಡಿದಂತ ಚಿತ್ರಕೇತು. ಆದ್ಮೇಲೆ ಪರಮಾತ್ಮ ಪ್ರತ್ಯಕ್ಷನಾದ ಆಮೇಲೆ ವಿದ್ಯಾಧರ ಪದವಿಯನ್ನು ಕೊಟ್ಟ ಚಿತ್ರಕೇತು ಅಂತಕ್ಕಂಥ ವಿದ್ಯಾಧರ ಪದವಿಯನ್ನು ಕೊಟ್ಟ. ವಿದ್ಯಾಧರ ಪದವಿಯನ್ನು ಕೊಟ್ಟಿದ್ದಲ್ಲಿ ಅವನು ತನ್ನ ಪತ್ನಿಯರೊಂದಿಗೆ ವಿಹಾರ ಮಾಡಲಿಕ್ಕೆ ಒಂದು ವಿಮಾನವನ್ನು ಕೊಟ್ಟ ಪರಮಾತ್ಮ. ಅಂದ್ರೆ ಈ ಮಂತ್ರದ ಮಹಿಮೆ ಎಷ್ಟಿರುವ ನಾರದಲ್ಲಿ ಉಪದೇಶವಾಗಿರ್ತಕ್ಕಂತಹ ಮಂತ್ರದ ಮಹಿಮೆ ಎಷ್ಟಿರುವುದು. ಆಗ ಒಂದು ತಾನು ವಿಮಾನವನ್ನು ಕೊಟ್ಟುಬಿಟ್ಟ, ವಿಮಾನವನ್ನು ಕೊಟ್ಟ. ಆಗ ಏನು ಕೇಳಬೇಕಾ, ತನ್ನ ಪತ್ನಿಯರೊಂದಿಗೆ ತಾನು ವಿಹಾರ ಮಾಡಿಕೊಟ್ಟ ವಿಮಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಚಿತ್ರಕೇತರಾಜ. ಇವ ಚಿತ್ರಕೇತು ವಿದ್ಯಾಧರ, ಈಗ ಚಿತ್ರಕೇತರಾಜ ವಿದ್ಯಾಧರನಾಗ್ಬಿಟ್ಟಿದ್ದ. ಒಮ್ಮೆ ಏನಾಗಲಿ ಏಕದಾಸ ವಿಮಾನೇನ ವಿಷ್ಣು ದತ್ತೇನ ಭಾಗ್ಯತ ಗಿರಿ ಸಮುದ್ರದೇ ಗಚ್ಚನ್ ಪೈಕಂ ಸಿದ್ಧ ಚಾರಣ ಕೈಲಾಸ ಪರ್ವತ ಮೇಲೆ ಬರ್ತಾ ಇದ್ದ ವಿಮಾನ ಒಂದು ದಿವಸ ಬರ್ತಾ ಇರುವಾಗ ಏನಾಗಲಿ ಸಭೆಯಲ್ಲಿ ಋಷಿಗಳು ಮುನಿಗಳು ಸಿದ್ಧರು ಸಾಧ್ಯರು ಎಲ್ಲರೂ ಕೂತಿದ್ದಾರೆ. ವೃದ್ಧರೇ ಸಮ ಅಲ್ಲಿ ಕೂತಿರುವಾಗ ವೃದ್ಧರೇವರು ಪಾರ್ವತಿಯನ್ನ ಆಲಿಂಗನ ಮಾಡಿಕೊಂಡು ಕೂತಾರೆ, ಇಬ್ಬರು ಪರಸ್ಪರ ಆಲಿಂಗನ ಮಾಡಿಕೊಂಡು ಕೂತಿದ್ದಾರೆ. ಇದನ್ನು ನೋಡಿದ ವಿದ್ಯಾಧರ ನೋಡಿದ್ರೆ ನೋಡ್ತೇನೆ ಗಟ್ಟಿಗೆ ನಕ್ಕು ಬಿಟ್ಟ. ಯಾಕೆ ನಕ್ಕ ಅಂದ್ರೆ ಸಾಮಾನ್ಯವಾಗಿ ಮನುಷ್ಯರು ಕೂಡ ಇದೇ ರೀತಿಯಾಗಿ ತಾವಿರುವಾಗ ಏಕಾಂತದಲ್ಲಿರ್ತಾರೆ. ತ್ರಿಮೂರ್ತಿಗಳಲ್ಲೊಬ್ಬರಾಗಿರ್ತಕ್ಕಂಥವ್ರು ವೈರಾಗ್ಯಾಧಿಪತಿ ಶಂಭು ಅಂತ ಹೇಳ್ತಾರೆ, ವೈರಾಗ್ಯಕ್ಕೆ ರುದ್ರದೇವರೇ ಅಭಿಮಾನಿಗಳು ಅಂತ ತಿಳ್ಕೊಂಡು ಹೇಳ್ತಾರೆ. ಅಂತಹದ್ದು ಈ ರೀತಿಯ ಸಕಲ ಸಮೂಹದ ಎದುರಿಗೆ ಸಭೆಯಲ್ಲಿ ಹೆಂಡತಿಯನ್ನು ಆಲಿಂಗನ ಮಾಡಿಕೊಂಡು ಕೂತಿದ್ದಾರೆ, ಇವರು ನಾಚಿಕೆ ಆಗಲಿ. ಇದು ಪಾರ್ವತಿದೇವಿ ತಿಳಿದು, ಪಾರ್ವತಿದೇವಿ ತಿಳಿ ಬೀಳ್ತಿರ್ಲಕ್ಕೆ ಸಿಕ್ಕಂತ ಪಾರ್ವತಿದೇವಿ ರುದ್ರೇ ಸಿಕ್ಕಾಗಲಿಲ್ಲ ಅವರು, ಪಾರ್ವತಿದೇವಿ ಸಿಕ್ಕರು. ಅಯೋಧ್ಯ ನೀನ್ಯಾರು ನಮ್ಮನ್ನು ಶಿಕ್ಷೆ ಮಾಡಲಿಕ್ಕೆ, ನಾವು ಹೀಗಿರ್ತಕ್ಕಂತಹದ್ದನ್ನ ಪರಮಾತ್ಮ ಒಪ್ಕೊಂಡಿದ್ದಾನೆ, ಬ್ರಹ್ಮದೇವರು ಒಪ್ಕೊಂಡಿದ್ದಾರೆ, ಶೇಷರಾಜರು ಒಪ್ಕೊಂಡಿದ್ದಾರೆ, ವಾಯುದೇವರು ಒಪ್ಕೊಂಡಿದ್ದಾರೆ, ಎಲ್ಲರೂ ಒಪ್ಕೊಂಡಿರುವ ನೀನ್ಯಾರು ನಮ್ಮನ್ನು ಶಿಕ್ಷೆ ಮಾಡಬೇಕು. ನೀನು ಈ ರೀತಿಯ ನಮ್ಮನ್ನ ಶಿಕ್ಷೆ ಮಾಡಿದ್ಯಾದ್ರಿಂದ ನಮ್ಮನ್ನ ಅವಹೇಳನ ಮಾಡಿದ್ಯಾದ್ರಿಂದ ಇದರ ಪಾದ ನೀ ರಾಕ್ಷಸನಾಗುವ ಶಾಪ ಶಾಪ ಕೊಟ್ಟಿದ್ದಕ್ಕೇನು ಮೇಲಿನಿಂದ ಕೆಳಗೆ ಬಂದ ವಿದ್ಯಾಧರ ಕೆಳಗೆ ಬಂದು ನಮಸ್ಕಾರ ಮಾಡಿ, ನಮಸ್ಕಾರ ತಾಯಿ ನೀ ಕೊಟ್ಟ ಶಾಪವನ್ನ ನಾನು ಭಕ್ತಿ ಪೂರ್ವಕವಾಗಿ ತಗೊಂಡಿದ್ದೇನೆ ಅಂತ ಗೊತ್ತೇನೆ ಅಂತ ತಿಳ್ಕೊಂಡು ತಾನು ಶಾಪವನ್ನು ತಗೊಂಡ. ಆಮೇಲೆ ಆದಾಗ ಅದಕ್ಕೆ ಪಾರ್ವತಿ ದೇವಿಯ ಶಾಪದಿಂದ ನೀನು ರಾಕ್ಷಸನಾದ ಅಂತ ಹೇಳ್ಬೇಕ. ರಾಕ್ಷಸ ಇಂಥ ಇಂಥ ಅಯೋಗ್ಯ ಅಂಥವನು ರಾಕ್ಷಸನಾದ, ಅಂತಹ ರಾಕ್ಷಸನಾದ ಇಂಥ ಜ್ಞಾನ ಯಾಕೆ ಬಂತು ರಾಕ್ಷಸನಾದಕ್ಕೂ ಇದು. ಆದರೆ ರಾಕ್ಷಸಾದ್ರೆ ಯಾರಾದ್ರೆ ಜನ್ಮಾಂತರ ಜ್ಞಾನ ಅಂತಕ್ಕಂಥದ್ದು ಇದೆ ಜನ್ಮಾಂತರ. ಅದಕ್ಕೆ ಜನ್ಮಾಂತರದಲ್ಲಿ ನಾವು ಇಡೀ ಜನ್ಮ ಪೂರ್ತಿ ನಾವು ಮಾಡಲಿಕ್ಕಾಗಲ್ಲ, ಅದಕ್ಕೆ ಆಚಾರ ಉಂಟದಿ ಅಂತಾರೆ. ಜನ್ಮ ಕೊನೆಗಾದ್ರೆ ನೀನು ಮಾಡೋ ಕೊನೆಗೆ ನೀ ಜನ್ಮ ಪೂರ್ತಿ ಮಾಡ್ಲಿಕ್ಕಾಗಲ್ಲ. ಸಂಸಾರ ಅದು ಇದು ಬಂದ ಇಂಥ ಸಂಸಾರ ಅದಕ್ಕೋಸ್ಕರ ನೀ ದುಡಿತಿರ್ಬೇಕಾಗ್ತೇ ಮಾಡ್ತಿರ್ಬೇಕಾಗ್ತೆ. ಇಡೀ ಜನ್ಮದಲ್ಲೆಲ್ಲ ನೀನು ಮಾಡಬೇಕಾಗ್ತದೆ, ಮಾಡು ಮಾಡ್ತ. ಆದರೆ ಜೀವನದ ಕೊನೆಯ ಭಾಗದಲ್ಲಾದರೂ ಈ ಮಾರ್ಗವನ್ನು ಅನುಸರಿಸಿ, ಈ ಮಾರ್ಗವನ್ನು ಅನುಸರಿಸಿ. ಅದನ್ನೇ ತಾಯಿ ಶಾಸ್ತ್ರಿ ಭದ್ರಿಗಾಸ್ತ್ರಿಗೆ ಆದದ್ದಾಯ್ತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಆ ಗದ್ಗಿದಾಸಪ್ಪ ತಾನು ದಿನಾ ಏಷ್ಟಾಗೃಹಕ್ಕೆ ಹೋಗ್ಬೇಕು, ಗಲ್ಲಿ ಮೀಸಿ ನಾಟಿಲಾಪ ಇಂಥ ಒಂದು ಅಂತಾದ ವೇಷ್ಟಾದ್ರಿ ಸದಾ ವೇಷ್ಟಾದ್ರಿ ಆ ಒಂದು ಜಗನ್ನಾಥದಾಸರು ಹೋದ್ರು, ಅವ್ರು ಉದ್ಧಾರ ಮಾಡಬೇಕು ಅಂತಾನೆ ಹೋದ್ರು ಜಗನ್ನಾಥದಾಸರು. ಅವ್ರ ಮನೆಯೊಳಗೆ ಇಳ್ಕೊಂಡ್ರು. ಇಳ್ಕೊಂಡಾಗ ಅಲ್ಲಿ ಎರಡು ದಿವಸ ಭಜನೆ ಮಾಡಿದ್ದಾರೆ, ಊಟ ಮಾಡ್ತಾನೆ, ಅಡಿಕೆಯಲ್ಲಿ ಹಾಕ್ತಾನೆ, ಬೇಸಾಗಿ ಇವರು ಕ್ಷೀರ ಭಜನೆ ಮಾಡ್ತಾನೆ, ಮನೆ ಗುಂಡಮ್ಮ ಮಹಾಭಾಗವತ್ ಭಕ್ತರು ಪಾಪ ಹಾಕಿ ತೀರ್ತಾ ಇದ್ದಾರೆ. ಎರಡು ದಿವಸ ಜಗನ್ನಾಥ ದಾಸರ ಅವರ ಮನೆಯಲ್ಲಿ ಇದ್ದಕ್ಕೆ ಅಂತಃಕರಣ ಶುದ್ಧಿಯಾಗುವುದು. ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗದಿಂದಾಗಿ ಅಂತಃಕರಣ ಶುದ್ಧಿಯಾಗುತ್ತೆ. ಆಮೇಲೆ ಹೆಂಚಿಲ್ಲ, ಅಲ್ಲ ದೊಡ್ಡವರು ಬಂದಾರೆ, ಒಂದು ವಿಷವಾದರೂ ಮನೆ ಆಗಿದ್ದು ಅವರು ಏನು ಅವರು ಉಪದೇಶ ಕೇಳಬಾರ್ದೇನು ನೋಡಿ, ಅಂತಃಕರಣ ಶುದ್ಧಿಯಾಗಿತ್ತು. ಮತ್ತೆ ಅವರ ಹತ್ರ ಮಾತಾಡಿಲ್ಲ, ಏನು ಮಾಡಿಲ್ಲ, ಮನೆಯಲ್ಲಿ ಇದ್ದಿದ್ದಕ್ಕೇನೆ ಸಂಪರ್ಕದಿಂದ. ಆಗ ಆಯ್ತು, ನೀವು ಬಹಳ ಹೇಳ್ತೀವಿ, ನಮ್ಮ ದೇಹ ಅಪವಿತ್ರವಾಗಿದೆ, ನೀರು ತಾಕಿ ಚೆನ್ನಾಗಿ ಸ್ನಾನ ಮಾಡಿ ಮಡಿ ಉತ್ಕೊಂಡು ಎಷ್ಟು ಸಂತೋಷ ಆಯ್ತು. ಇಂಥ ಮಾತು ಒಂದು ದಿವಸ ಬಂದಿದ್ದಿಲ್ಲ ಆತನ ಭಯ. ಆಮೇಲೆ ಸಂತೋಷ ಆಯ್ತು, ಬೇಕಾದ ಒಳ್ಳೆ ಶ್ರೀಮಂತ, ಬೇಕಾದ ಶ್ರೀಮಂತ, ಒಳ್ಳೆ ಪತ್ತೆ ರೀತಿ ಮುಂದೆ ಉತ್ಕೊಂಡ, ಒಳ್ಳೆ ಬಾತ್ ರಾಮ ಹಿಡ್ಕೊಂಡ, ಬಂದ ಕೂತಲ್ಲ ಕೂತೀರ್ಲಕ್ಕೇನೆ ಅವತ್ತು ಪ್ರಾಣೇಶ್ ದಾಸ ಇಟ್ಕೊಂಡು ಇವತ್ತು ನಾನು ಪ್ರಾರಂಭ ಆಗ್ತೀನಿ. ಜಗನ್ನಾಥ ದಾಸರ ಆದ್ಮೇಲೆ ಅಲ್ಲಿಂದ ಗಣೇಶ್ ತೋರ್ತಿರ್ಲಿಲ್ಲ, ತಾತಿನ ಆದದ್ದಾಯ್ತು, ಇನ್ನೂ ಆದರೂ ಒಳ್ಳೆ ಹಾದಿ ಹಿಡಿಯೋದ್ರ ಇದೇ ಮಗನ ಉಪದೇಶ ಗಣೇಶ್ ದಾಸರು. ಆದದ್ದಾಯ್ತು ಫಾಸ್ಟ್ ಇಸ್ ಫಾಸ್ಟ್ ಥಿಂಕ್ ಆಫ್ ಫ್ಯೂಚರ್, ಅದ್ರ ಬಗ್ಗೆ ನೀವು ಕಲಿಕೊಳ್ತೀವಿ. ಥಿಂಕ್ ಆಫ್ ಫ್ಯೂಚರ್ ಅಂತೀವಿ, ಈಗ ಅದಾಗೋ ಇನ್ನು ಮುಂದಾದ್ರೂ ಸರಿ. ಆಚಾರ್ಯ ಹೇಳ್ತಾರೆ, ಜೀವನದಲ್ಲಿ ನಿಮ್ಮ ಯೌವನದಲ್ಲಿ ಪ್ರೌಢಾವಸ್ಥೆಯಲ್ಲಿ ಇರೋವಾದ ಸಾಂಸಾರಿಕವಾಗಿರ್ತಕ್ಕಂತಹ ನೇತರಿಂದ ನೀವು ಸಾಧನೆ ಮಾಡಲಿಕ್ಕೆ ಆಗಿಲ್ಲದೇ ಇರಬಹುದು, ವೈರಾಗ್ಯ ಬರಲಿಕ್ಕೂ ಸಾಧ್ಯವಾಗದೇ ಇರಬಹುದು. ಹಾಗೆ ಜೀವನದ ಕೊನೆಯ ಭಾಗ ಏನಿದೆ, ಆ ಕೊನೆಯ ಭಾಗದಲ್ಲಾದರೂ ಕೂಡ ನೀನು ಭಗವಂತನ ತಿಳ್ಕೊಂಡು ಸ್ವಲ್ಪ ವೈರಾಗ್ಯವನ್ನು ಸಂಪಾದನೆ ಮಾಡಿ, ಆಗಲಾದರೂ ಸಂಪಾದನೆ ಮಾಡಿ, ಆದರೂ ನೀನು ಮತ್ತೆ ಸಂಸಾರ ಗೊಂದಲ ಹಚ್ಚಬೇಡ, ಸಂಸಾರ ಗೊಂದಲ ಹಚ್ಚಬೇಡ. ಆಗಲಾದರೂ ದೇವರು ಹಿಂದೆ ಮಾಡಿದ್ದೆಲ್ಲ ಮರೆತು ಬಿಡ್ತಾನೆ, ನಿಂಗೆ ನೀನು ಮುಂದೆ ಪ್ರಾರಂಭಕ್ಕೂ ಈ ಜ್ಞಾನ ಕೊಡ್ತಾನೆ ದೇವರು. ಇವತ್ತು ನೀನು ಮೊದಲಿಂದ ನಾ ಜ್ಞಾನ ಸಂಪಾದನೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಸಾಧ್ಯ ಇಲ್ಲ, ಸಾಂಸಾರಿಕ ಸಾಧ್ಯತೆಗಳಿಲ್ಲ. ಜೀವನದ ಕೊನೆಯ ಭಾಗದಲ್ಲಾದರೂ ಕೂಡ, ಮೂರನೇ ಒಂದು ಭಾಗ ಕೊನೆಯ ಭಾಗದಲ್ಲಾದರೂ ನೀನು ನಿಮ್ಮ ಮಾರ್ಗದಲ್ಲಿ ಭಗವಂತ ತಿಳ್ಕೊಳ್ಳಿ ಪ್ರಯತ್ನ ಮಾಡಿ ತಿಳ್ಕೊಂಡೆ ಮುಂದಿನ ಜನ್ಮಕ್ಕೆ ಪ್ರಾರಂಭಕ್ಕೆ ನೀವು ಭಗವದ್ ವಿಷಯದ ಅದೇ ಜ್ಞಾನ ಕೊಡ್ತಾನೆ. ಈ ಜನ್ಮದ ಮುಂದೆ ಲಿಂಕ್ ಕೊಡ್ತಾನೆ ದೇವರು. ನೀವು ಯಾವ ವಯಸ್ಸಲ್ಲಿ ಏನ್ ಆ ವಯಸ್ಸಲ್ಲಿ ಕೊಡ್ತಾ ಹೋಗ್ತಾನೆ ದೇವರು. ಇದು ನ್ಯಾಯ ಇದೆ, ಸರಿಯೋ ಇದು. ಈಗ ನೀವು ಪೆನ್ಷನ್ ಡಿಕ್ಲೇರ್ ಮಾಡಬೇಕಾದ್ರೆ ನೀವು ಕೆಲಸಕ್ಕೆ ಸೇರಿದ ದಿವಸದ ಸಂಬಳ ತಗೋತಾರೋ ಅಥವಾ ರಿಟೈರ್ ಆಗೋ ದಿವಸ ಸಂಬಳ ತಗೋತಾರೆ, ಲೆಕ್ಕಕ್ಕೆ ಸೇರಿದ ದಿವಸ ಸಂಬಳ ತಗೊಂಬಲ್ಲ. ನೀವು ರಿಟೈರ್ ಆಗೋ ದಿವಸ ಏನ್ ಡ್ರಾ ಮಾಡ್ತಿದ್ರಿ ಅದ್ರ ಮೇಲೆ ಪೆನ್ಷನ್ ಡಿಕ್ಲೇರ್ ಮಾಡ್ತಾ ಇರೋದು ಪ್ರಾರಂಭ ದಿವಸ. ಆದ್ರೆ ನೀವು ಇದುವರೆಗೆ ಮಾಡಿದ್ದಾರೆ, ನೀವು ಜೀವನದ ಕೊನೆಯ ಭಾಗದಲ್ಲಿ ಪುಷ್ಪವೃತ್ತಿಯಲ್ಲಿದ್ದು ಅಥವಾ ಅದನ್ನೇ ಮುಂದುವರಿಸ್ತಾನೆ, ಸದ್ವೃತ್ತಿಯಲ್ಲಿದ್ದು ಅದನ್ನೇ ಮುಂದುವರಿಸ್ತಾನೆ. ಅದಕ್ಕೋಸ್ಕರವಾಗಿ ಕೊನೆಯ ಕಾಲದಲ್ಲಾದ ಆ ವಿದ್ಯಾಧನಿಗೆ ಏನಾಗೋಬಿಟ್ಟು ಈ ರೀತಿ ಇರ್ತಕ್ಕಂತಹ ದೇವರಿಗೆ ಆಶ್ರಮ ಆಶ್ರಮಕ್ಕೆ ಬಂದು ಶಾಪ ಕೊಟ್ಟರು. ಆಮೇಲೆ ವೃದ್ಧದೇವರು ನೋಡ್ತಾ ಹೆಂಗಸು ಎಷ್ಟು ಬೇಗ ನೀವು ದುಡಿ ಕುಡಿದು ಅವನಿಗೆ ಪ್ರತಿ ಶಾಪ ಕೊಡ್ಲಿಕ್ಕೆ ಆಗ್ತಿದ್ದೀನಿ ಹಾಕ್ತಿತ್ತು. ಹಾಗೆ ಕೊಡ್ಲಿ, ಯಾಕೆ ನೀವು ಕೊಟ್ಟಿದ್ದೀನಿ ತಪ್ಪು ಅಂತ ಅರ್ಥವಾಗಿದೆ ಅವನಿಗೆ, ತಾವು ಅರ್ಥ ಮಾಡ್ಕೊಂಡು ನೀವು ಕೊಟ್ಟು ಶಾಪ ತಗೊಂಡಿದ್ದೆ. ನೋಡಿ ಸಜ್ಜನರ ದೇವರು ಕಷ್ಟ ಕೊಟ್ಟರು ಕೂಡ ಅವನು ದೇವರು ಹಿಂದೆಂದು ಬಯಲ್ಲ. ಅವರು ದೇವರು ಹಿಂದೆಂದು ಸುಖವಾಗಲಿ ಬಹು ದುಃಖವಾಗಲಿ ಸಖದೀನಾಗಿರು ಪಾಂಡುರಂಗ ಅಂತಾರೆ ಹೊತ್ತು ನಮ್ಗೆ ದುಃಖ ಕೊಟ್ಟ ಅಂತ ದೇವರು ಜ್ಞಾನಿಗೆ ದೇವರು ಎಂದು ಬಯಲ್ಲ. ತಮ್ಮನ್ನು ತಾವು ಬಯಪಟ್ಟ ಗೊತ್ತು ದೇವರನ್ನ ಎಂದೆಂದು ಬಯಲ್ಲ ಜ್ಞಾನಿಗಳಾಗಿರ್ತಕ್ಕಂಥವ್ರು. ಯಾಕೆ ನನ್ನ ಪ್ರಾರಂಭ ಕರ್ಮ ಅದು ಕಾರಣ ದೇವರು ಏನ್ ಮಾಡ್ತಾನೆ ಬಾಬಾ, ಆರ್ಯನು ಮಾಡುವರು ಪಾಪಾಪಿಯಾದರೆ ಅಂತಂದಾಗೆ ನಾನು ಯಾವುದೋ ಜನ್ಮದಲ್ಲಿ ಮಾಡಿದ ಫಲ ಕೊಟ್ಟಾ ಇದ್ದೇನೆ ಅಂತ ತಿಳ್ಕೊಂಡು ಜ್ಞಾನಿಗಳಾಗಿರ್ತದೆ. ನೀರು ಸಿಕ್ಕಂತಾದ್ರು ಇದ್ದಂದ್ಮೇಲೆ ಅದಕ್ಕೋಸ್ಕರವಾಗಿ ಅವನು ಮತ್ತೆ ಉತ್ತರಾಸನಾಗುತ್ತೆ. ಉತ್ತರಾಸನ ಹುಟ್ಟಿದಾಗಲೂ ಕೂಡ ಆ ವಿಪರ್ಯವರ ಅನುಗ್ರಹದಿಂದ ಅವನಿಗೆ ಯಾಕೆ ಮನೋಭಿಮಾನಿಗಳಾಗಿದ್ದಾರಿಂದ ಆತ ಏನೋ ಹೆಚ್ಚು ಶಾಪ ಕೊಟ್ಟು ಬಿಟ್ಟಾರೆ ಇಲ್ಲಿ ಅಂತ ತಿಳ್ಕೊಂಡು ಆ ರಾಕ್ಷಸನಾದಾಗಲೂ ಕೂಡ ಅಂತಹ ರಾಷ್ಟ್ರ ರಜೋಗುಣ ಪ್ರಧಾನವಾಗಿರ್ತಕ್ಕಂತಹ ಆದರೂ ಕೂಡ ತಾನು ಮನಸ್ಸಿನಲ್ಲಿ ಶಾಪ ಕೊಟ್ಟು ದೇವರು ಎಂತ ಮಾತಾಡಿದ್ದಾನೆ ಎಂತರಾರುವುದಾನು ಮಾಯ ನಾನು ನೀನು ಎಲ್ಲರೂ ಭಗವಂತ ಆದಿಷ್ಟಂತ ಆಗ್ತಕ್ಕಂಥವರು ಸ್ವತಂತ್ರ ಅಂತಕ್ಕಂಥದ್ದು ಯಾರಿಗೂ ಇಲ್ಲ ನೀನು ಎಂತಹ ಕೆಲಸ ಮಾಡಲಿ ಅಂತ ತಿಳ್ಕೊಂಡು ನಾನಾ ರೀತಿಯ ಆದರೆ ಇನ್ನು ನನ್ನ ಕೊಂದ್ಬಿಡು ಯಾಗೂ ಯಾಗೂ ಕೊಡ್ಲಿಕ್ಕೆ ಸಿದ್ಧನಾಗಿದ್ದೀನಿ ಆ ವಜ್ರಾಯ್ದು ನನ್ನ ಕೊಲ್ಲೋದಕ್ಕೋಸ್ಕರ ಮಾಡ್ಕೊಂಡ್ಬಂದಿದ್ವಿ ಸುಮ್ಮನೆ ಯಾಕೆ ಸಿದ್ಧ ಮಾಡ್ತೀವಿ ಬೇರೆ ನನ್ನ ಸಂಹಾರ ಮಾಡಲು ಈ ರಾಕ್ಷಸ ದೇಹ ಹೊಂದಿದ್ದು ನಾನು ಹೋಗ್ತೀನಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದೆಲ್ಲ ಆದ್ಮೇಲೆ ಈ ಚಿತ್ರಕೇತರಾಜನ ಕಥೆಯನ್ನು ಹೇಳಿದ್ವಿ. ಮುಂದೆ
ಒಂದು ದಿನ ಭಗವಂತ ಅಡಿಗೆ ಆಗುತ್ತೆ ಎಂಬ ಪ್ರಯೋಜನ ಆಗ್ತದೆ.